ಏನು ಇದು ಮಾಡ್ಕೋಬೇಡಿ, ಸುಮ್ಮನೆ ಒಂದು ಡಾಕ್ಯುಮೆಂಟೇಷನ್ಗೆ. ನಾವೊಂದು ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ದು ಸ್ಟಡಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಪ್ರಿನ್ಸಿಪಲ್ ಅವ್ರನ್ನೂ ಮಾಡಬೇಕು. ನಿನ್ನೆ ನಾನು ಎಲ್ಲ ಫ್ಯಾಕಲ್ಟೀಸ್ನು ಮಾಡಿದ್ದೆ, ಟೀಚರ್ಸ್ನೂ ಮಾಡಬೇಕು. ಮತ್ತು ಇದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಗಿದೆ ಆ ಥರದ್ದೆಲ್ಲ ಗಮನಿಸ್ತಾ ಇರೋದಷ್ಟೆ. ನೀವು ಡಿ ಎಡ್ ಫಸ್ಟ್ ಇಯರ್ ಅಲ್ವಾ?
ಹೌದು. ಡಿ ಇ ಎಲ್ ಇ ಡಿ
ಡಿ ಎಲ್
ಇ ಎಲ್ ಇ ಡಿ
ಡಿ ಎಲ್ ಇ ಡಿ ಡಿ ಎಲ್ ಇ ಡಿ
ಹೌದು
ಫಸ್ಟ್ ಇಯರ್. ಫಸ್ಟ್ ಇಯರು ಇಲ್ಲೇ ಪ್ರೋಗ್ರಾಮ್ ಡಸ್ ಇಯರ್ ಇನ್ಸ್ಟಿಟ್ಯೂಟ್ ಆಫರ್. ನೀ ಇಲ್ಲಿ ನಿಮ್ಗೆ ಬೇರೆ ಕೋರ್ಸ್ ಏನಾದ್ರು ಆಫರ್ ಮಾಡತ್ತಾ ಅಥವಾ ಇದೊಂದೇನಾ?
ಇದೊಂದೇ
ಇದೊಂದೇ ಸರ್. ನೀವು ಇದನ್ನೇ ಯಾಕೆ ಇದನ್ನು ಚೂಸ್ ಮಾಡಿದ್ರಿ, ಇದೇ ಕಾಲೇಜಲ್ಲೇ ಓದಬೇಕು ಅಂತ?
ಇದೇ ಕಾಲೇಜಲ್ಲಿ ಓದಬೇಕು ಅಂತ ಅಲ್ಲ, ನಾನು ಹರ್ಬನ್ ಡಯಟು ನಾನು ತೊಗೊಂಡಿದ್ದೆ, ಆಮೇಲೆ ರೂರಲ್ ಡಯಟ್ ತೊಗೊಂಡಿದ್ದೆ. ರೂರಲ್ ಡಯಟ್ ನನಗೆ
ಸಿಕ್ತು ನಿಮಗೆ. ಓಕೆ. ಆಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು ಸರ್ ನಿಮಗೆ, ಅಡ್ಮಿಷನ್ ಪ್ರೋಸೆಸ್?
ಹಾಂ, ಸೆಲೆಕ್ಷನ್ ಪ್ರೋಸೆಸ್ ಬಂದು ನಾನು ಸೆಲ್ಲಲ್ಲಿ ಅಪ್ಲಿಕೇಶನ್ ಆಫ್ಲೈನ್ ಕ್ಯಾಂಡಿಡೇಟ್ ಆಗಿ ನಾನು ಅಪ್ಲಿಕೇಶನ್ ಹಾಕಿದ್ದು. ಅದಾಗಿ 15 ಡೇಸ್ ಆದಮೇಲೆ ಕಾಲ್ ನಾನೇ ಸೆಲ್ಲಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ನೀವು ಸೆಲೆಕ್ಟ್ ನಿಮ್ಮ ಹೆಸರು ಫೈನಲ್ ಲಿಸ್ಟಲ್ಲಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಅರ್ಬನ್ ಡಯಟಲ್ಲಿ ವೆರಿಫಿಕೇಶನ್ ಮಾಡಿಸಿ ಇಲ್ಲಿ ಬಂದು ಜಾಯ್ನ್ ಆಗಿ ಅಂದರು
ಅಂತ ಹೇಳಿದರು. ಓಕೆ ಸರ್, ಇದು ಹೆಂಗೆ, ಇದು ಪ್ರೋಸೆಸ್ ಹೆಂಗೆ, ಏನಾದ್ರು ಎಂಟ್ರೆನ್ಸ್ ಟೆಸ್ಟ್ ಇತ್ತಾ ಅಥವಾ ಕೌನ್ಸಿಲಿಂಗ್ ಪ್ರೋಸೆಸ್ ಏನಾದ್ರು ಇತ್ತಾ, ಅಥವಾ ಮಾರ್ಕ್ಸು ಅಥವಾ ಇನ್ನೇನಾರು ಬೇರೆ ಕ್ರೈಟೀರಿಯಾ ಇಟ್ಕೊಂಡು ಚೂಸ್ ಮಾಡಿದ್ರ?
ಮಾರ್ಕ್ಸ್ ಜನರಲ್ ಕ್ಯಾಂಡಿಡೇಟ್ಗೆ 50% ಮೇಲೆ ಇರಬೇಕು, ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆದರೆ 45% ಮೇಡಮ್. ಅದಕ್ಕೂ ಜನರಲ್ ಆದರೆ 60%
ಜನರಲ್ 60 ಇರಬೇಕು, ಇದಕ್ಕೆ ಎಸ್ ಸಿ ಎಸ್ ಟಿ ಅವ್ರಿಗಾದ್ರೆ 45. ನಿಮಗೆ ಅಡ್ಮಿಷನ್ ಪ್ರೋಸೆಸ್ ಹೆಂಗೆ ಅನಿಸ್ತು, ಕಷ್ಟ ಅನಿಸ್ತಾ ಸುಲಭ ಅನಿಸ್ತಾ?
ಸುಲಭ ಅನಿಸ್ತು ಮೇಡಮ್.
ಆ ಥರದ್ದೇನು
ಏನು
ಕಷ್ಟಗಳಲ್ಲ. ನೀವು ಇದು ಪ್ಲಸ್ ಟೂನಲ್ಲಿ ಏನು ತೊಗೊಂಡಿದ್ರಿ?
ಕಾಮರ್ಸ್ ನಲ್ಲಿ ತೊಗೊಂಡಿದ್ದೆ, ಎಚ್ ಇ ಬಿ ಎ.
ಹೆಚ್ ಇ ಬಿ ಎನಾ?
ಹೌದು.
ಹಿಸ್ಟ್ರಿ ಎಕನಾಮಿಕ್ಸ್
ಬಿಸ್ನೆಸ್ ಸ್ಟಡೀಸ್ ಅಕೌಂಟ್
ಅಕೌಂಟೆನ್ಸಿ. ನೀವು ಎಲ್ಲಿ ವಾಸ ಮಾಡೋದು?
ಕೆಂಗೇರಿ ಹೌಸ್.
ಮನೆಯಲ್ಲೇ?
ಮನೆಯಲ್ಲೇ.
ನೀವು ಡೈಲಿ ಇಲ್ಲಿಗೆ ಓಡಾಡ್ತೀರಾ, ಬಸ್ಸಲ್ಲಿ ಓಡಾಡ್ತೀರಾ? ನೀವು ಇದು ಈ ಪ್ರೊಫೆಷನ್ ಚೂಸ್ ಮಾಡೋಕೆ ರೀಸನ್ ಏನು ಸರ್?
ರೀಸನ್ ಅಂದರೆ ನಾನು ಡಿಗ್ರಿನ ಜಾಯ್ನ್ ಆಗಿ ಡಿಸ್ಕಂಟಿನ್ಯೂ ಮಾಡಿದ್ದೆ,
ಡಿಗ್ರಿ ಹೋಗಿದ್ದೆ,
ಬಿ ಕಾಮ್ ಹೋಗಿ ಡಿಸ್ಕಂಟಿನ್ಯೂ ಮಾಡಿದ್ದೆ, ಬಿ ಬಿ ಎಮ್ಗೆ ಹೋಗಿ ಡಿಸ್ಕಂಟಿನ್ಯೂ ಮಾಡಿದ್ದೆ. 1-3 ಇಯರ್ಸ್ ನಾನು ಎಲ್ಲೂ ಆ ಕೋರ್ಸ್ಗೂ ಜಾಯ್ನ್ ಆಗಿರಲಿಲ್ಲ. ಈಗ ಜಾಯ್ನ್ ಆಗಿ ಯಾವ್ದಾದ್ರು ಒಂದು ಸೋಷಿಯಲ್ಗೆ ಹೆಲ್ಪ್ ಮಾಡೋಣ ಅಂತ ನಾನು ಜಾಯ್ನ್ ಆಗಿರೋದು.
ಓ ಅಲ್ಲ, ನಾನು ಕೇಳಿದ್ದು ಈ ಪ್ರೊಫೆಷನ್, ಟೀಚಿಂಗ್ ಪ್ರೊಫೆಷನ್ ಚೂಸ್ ಮಾಡಿದ್ದಕ್ಕೆ ಇದೇ ರೀಸನ್ ಅಥವಾ ಬೇರೆ?
ಇದೇ ರೀಸನ್, ಏನೇನಿಲ್ಲ
ಏನಿಲ್ಲ. ಓಕೆ. ಬಿ ಬಿ ಎಮ್ ಅಂದರೆ 1 ವರ್ಷ ಓದಿದ್ರಾ?
ಹೌದು, 1 ಇಯರ್ ಕಂಪ್ಲೀಟ್ ಮಾಡಿದ್ದೆ.
ಓ, ಅವರೇನ ಪ್ರಿನ್ಸಿಪಲ್?
ಅಲ್ಲ ಅಲ್ಲ
ಅಲ್ವಾ
ಅಲ್ಲ.
ಸೊ ಇದು ಡೈಲಿ ಕ್ಲಾಸಸ್ ಇರುತ್ತೆ, ಕರೆಸ್ಪಾಂಡೆನ್ಸ್ ಅನ್ನ
ಏನಿಲ್ಲ.
ಓಕೆ. ಇದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳ್ತೀರಾ ಸರ್, ಡಿ ಎಲ್ ಇ ಡಿ ಕೋರ್ಸ್ ಬಗ್ಗೆ ಒಂಚೂರು ಎಲಾಬ್ರೇಟ್ ಆಗಿ ಹೇಳ್ತೀರಾ?
ಹಾಂ, ಡಿ ಎಲ್ ಇ ಡಿ ಕೋರ್ಸ್ ಅಂದರೆ ಲಾಸ್ಟ್ ಇಯರೆಲ್ಲ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಇತ್ತು, ಈಗ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಮಾಡಿದ್ದಾರೆ. ಎಲಿಮೆಂಟ್ರಿ ಅಂದರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳು ಬೆಳವಣಿಗೆ ಯಾವ ಥರ ಇರುತ್ತೆ, ಆ ಮಕ್ಕಳು ಬೆಳವಣಿಗೆಗೆ ಯಾವ ಥರ ನಾವು ಅವ್ರಿಗೆ ಅನುಕೂಲ ಮಾಡಬೇಕು, ಓದೋದನ್ನ ಬರೆಯೋದನ್ನೇ ಆಗಲಿ ಯಾವ ಥರ ಅನುಕೂಲ ಮಾಡಬೇಕು ಅನ್ನೋದನ್ನ ಕಲಿಸೋದಾಗಿದೆ.
ಹಾಂ, ಆಮೇಲೆ ಯಾವ್ಯಾವ ವಿಷಯಗಳು ಹೇಳ್ಕೊಡ್ತಾರೆ ನಿಮಗೆ ಇಲ್ಲಿ?
ನಮಗೀಗ ಫಸ್ಟ್ ಇಯರಲ್ಲಿ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಪರಿಸರ ಅಧ್ಯಯನ, ಆಮೇಲೆ ಶಿಕ್ಷಣ ಒಂದು ಮೂಲಭೂತ ಪರಿಕಲ್ಪನೆ, ಆಮೇಲೆ ಶೈಕ್ಷಣಿಕ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ, ಅರ್ಲಿ ಎಜುಕೇಷನ್ ಇನ್ ಚೈಲ್ಡ್ಹುಡ್ ಅಂತ ಇದೆ, ಆಮೇಲೆ ಕಲ್ಚರ್ ಆರ್ಟ್ಸ್ ಇನ್ ಎಜುಕೇಷನ್ ಅಂತ ಇದೆ, ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಲೈಬ್ರರಿ ಇದೆ ಇಲ್ಲಿ, ಆಮೇಲೆ ಚಿಂತನಾಶೀಲ ಕಾರ್ಯಾಚರಣೆಗಳು. ಇಷ್ಟು ಇದೆ.
ಇದಕ್ಕೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇದೆಯಾ ಇಂಗ್ಲೀಷ್ ಇದೆಯಾ?
ಕನ್ನಡ ಇದೆ.
ಕನ್ನಡ ಇದೆ. ಮೀಡಿಯಮ್ ಇನ್ಸ್ಟ್ರಕ್ಷನ್ ಫುಲ್ ಕನ್ನಡ?
ಫುಲ್ ಕನ್ನಡ.
ಓಕೆ. ಆಮೇಲೆ ನಿಮಗೆ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾವ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆಯಪ್ಪ ಅಂತ ಅನಿಸಿದ್ದು ಯಾವ್ದಾದ್ರು ಸಬ್ಜೆಕ್ಟ್ ಇದೆಯಾ?
ಹಾಂ, ಶಿಕ್ಷಣ, ಈಗ ಶಿಕ್ಷಣ ಒಂದು ಮೂಲಭೂತ ಪರಿಕಲ್ಪನೆ ಮಾಡ್ತಿದ್ದಾರಲ್ಲ, ಅದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ. ಲ್ಯಾಂಗ್ವೇಜಸ್ಸಲ್ಲಿ ಬಂದು ಇನ್ನು ಇಂಗ್ಲೀಷು ಒಂದು 2-3 ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅರೆ ಕನ್ನಡ ಲ್ಯಾಂಗ್ವೇಜಸ್ ಒಂದೇ ಸ್ಟಾರ್ಟ್ ಆಗಿರೋದು, ಅದನ್ನು ಇಷ್ಟ ಆಗಿದೆ.
ಎಲ್ಲ ಇಷ್ಟ ಆಗಿದೆ.
ಹಾಂ, ಇಷ್ಟ ಆಗಿದೆ ಮೇಡಮ್.
ಶಿಕ್ಷಣ ಮೂಲಭೂತ ಪರಿಕಲ್ಪನೆ ಕನ್ನಡ ಒಂದು ಇಷ್ಟ ಆಗಿದೆ.
ಕನ್ನಡ
ಇಂಗ್ಲೀಷು ಇನ್ನು ಈಗ ಶುರುವಾಗಿದೆ.
ಇಂಗ್ಲೀಷ್ ಶುರುವಾಗಿದೆ, ಇನ್ನೂ ಒಂದು 2-1 ಲೆಸನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸ್ಟಾರ್ಟ್ ಆಗಿದೆ.
ಆಮೇಲೆ ಇದು ಹೆಂಗೆ ಇದು ಇಷ್ಟರಲ್ಲಿ ನಿಮಗೆ ಯಾವುದು ನನಗೆ ಮುಂದೇನು ಯೂಸ್ ಆಗತ್ತಪ್ಪ ಅಂತ ಅನ್ಸೋದು ಯಾವುದು?
ನಿಮ್ಮ ಶಿಕ್ಷಣ ಮೇಡಮ್,
ಶಿಕ್ಷಣ ಮೂಲಭೂತ ಇದು ನಿಮಗೆ ಇದಾಗತ್ತೆ ಅಂತ ಅನ್ಸತ್ತೆ. ಆಮೇಲೆ ಇದು ಹೆಂಗೆ ಸರ್ ಇದು ಎವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅದೇನಾದ್ರು ಗೊತ್ತಿದೆಯಾ?
ಹಾಂ, ಅದು ಮಕ್ಕಳು ಶೈಕ್ಷಣಿಕ ಮೌಲ್ಯಮಾಪನ ಮತ್ತು ಇವೆಲ್ಲ ಈಗ ಹೇಳಿದ್ರಲ್ಲ ಅದರಲ್ಲಿ ಮೂರು ಥರ ಮಾಡ್ತಾರೆ. ಫಸ್ಟ್ ಬಂದು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಮಾಡ್ತಾರೆ. ಅದರಲ್ಲಿ ಅವರು ಯಾವ ಥರ ಕಲಿತಾರೆ, ಕಲಿಕೆನ ಯಾವ ಥರ ಅನುಕೂಲ ಮಾಡ್ಕೊಳ್ಬೇಕು ಅಂತ ಅದರಲ್ಲಿ ಹೇಳ್ಕೊಳ್ತಾರೆ. ಎರಡನೇದು ಸಂಕಲನಾತ್ಮಕ ಮೌಲ್ಯಮಾಪನ, ಅಂದರೆ ಈಗ ಫುಲ್ಲು ಟೆಸ್ಟ್ ಎಲ್ಲ ನಡೆಸಿರ್ತಾರೆ, ಫೈನಲ್ಗೆ ಈ ವರ್ಷ ಪೂರ್ತಿ ಓದಿದ್ದ ಒಂದು ಸಲ ಟೆಸ್ಟ್ ಮಾಡಿ ಅದಕ್ಕೆ ಗ್ರೇಡ್ ಕೊಡ್ತಾರಲ್ಲ, ಅದನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಾರೆ. ಆಮೇಲೆ ನಿರಂತರ ಮೌಲ್ಯಮಾಪನ, ಅಂದರೆ ಅವರು ನಿರಂತರವಾಗಿ ಏನೇನು ತರಗತಿಯ ಒಳಗಾಗಿರ್ಬೋದು, ತರಗತಿಯ ಈಚೆ ಆಗಿರ್ಬೋದು, ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಅದನ್ನ ನಿರಂತರ ಮೌಲ್ಯಮಾಪನ ಅಂತಾರೆ. ಆಮೇಲೆ ವ್ಯಾಪಕ ಮೌಲ್ಯಮಾಪನ, ಅವರು ಬರೀ ತರಗತಿ ಇದಕ್ಕೆ ಮಾತ್ರನೇ ಅಲ್ಲ, ಫಾರ್ ಎಕ್ಸಾಂಪಲ್ ತೋಟಗಾರಿಕೆ, ಚಿತ್ರಕಲೆ, ಅವರು ಯಾವ ಥರ ಬಿಹೇವಿಯರು, ಯಾವ್ದಾದ್ರು ಫಂಕ್ಷನ್ ಮಾಡಿದ್ರೆ ಯಾವ ಥರ ಅದರಲ್ಲಿ ಎಂಟರ್ ಆಗ್ತಾರೆ, ಅದನ್ನೆಲ್ಲ ನೋಡಿ ಮಾರ್ಕ್ಸ್ನ ಮಾಸ್ಗಳಿಗೆ ಎಂಟ್ರಿ ಮಾಡಿ ಆಡಳಿತ ವರ್ಗ ಮತ್ತು ಪೋಷಕರಿಗೆ ಇಬ್ಬರಿಗೂ ಯಾವ ಥರ ಅದು ತಲುಪುತ್ತೆ, ಮುಂದೆ ಈ ಮಗು ಬಗ್ಗೆ ನಾವು ಯಾವ ಥರ ಕಾಳಜಿ ತೊಗೊಬೋದು ಅಂತ ಅದರಲ್ಲಿ ತಿಳ್ಕೊಬೋದು ಮೇಡಮ್.
ಆಮೇಲೆ ಇದು ಇದೇನಾದ್ರು ನಿಮ್ಗೇನಾದ್ರು ಹಾಗೆ ಮುಂಚೆ ಹೆಂಗಿತ್ತೋ ಹಾಗೆ ಇದೆ ಅನಿಸುತ್ತೋ, ಅಥವಾ ಏನಾದ್ರು ಎಲ್ಲ ಇವಾಗ ನೀವು ಹೇಳಿದ್ರಲ್ಲ ಎವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ಪ್ರೋಸೆಸ್ ಎಲ್ಲ ಮುಂಚೆ ನಿಮಗೇನಾದ್ರು ಅಲ್ಲಿ ಇಲ್ಲಿ ತಿಳಿದುಕೊಂಡಿದ್ದ ಪ್ರಕಾರ ಹಾಗೆ ಇದೆಯೋ ಅಂತ ಅನ್ಸತ್ತೋ, ಅಥವಾ ಇದೆಲ್ಲ ಬದಲಾಗಿದೆ ಅಂತ ಅನ್ಸುತ್ತೆ?
ಬದಲಾಗಿದೆ ಅನ್ಸುತ್ತೆ.
ಯಾವ ರೀತಿ
ನಾವು ಓದ್ಬೇಕಾದ್ರೆ ಗ್ರೇಡ್ ಕೊಡ್ತಾ ಇರಲಿಲ್ಲ, ಈಗ ಗ್ರೇಡ್ ಸಿಸ್ಟಮ್ ಬಂದಿದೆ ಅಂತೆ. ಆಮೇಲೆ ನಾವು ಓದ್ಬೇಕಾದ್ರೆ ಈ ಕಲ್ಚರಲ್ ಆಕ್ಟಿವಿಟೀಸ್ಗೆ ಜಾಸ್ತಿ ಎನ್ಕರೇಜ್ ಮಾಡ್ತಿರಲಿಲ್ಲ, ಬರೀ ಓದೋದು ಅವ್ರು ಬರೋದು ಪಾಠ ಮಾಡೋದು ಓದೋದು ಇಷ್ಟೇ ಇತ್ತು. ಈಗ ಕಲ್ಚರಲ್ ಆಕ್ಟಿವಿಟೀಸ್ಗೆಲ್ಲ ಇದನ್ನು ಕೊಡ್ತಾ ಇರೋದ್ರಿಂದ ಎನ್ಕರೇಜ್ಮೆಂಟ್ ಇದೆ.
ಅಲ್ಲ, ನೀವು ಇದು ಹೇಳಿದ್ರಲ್ಲ ಓದಿದ್ದು ಎಲ್ಲಿ ಓದಿದ್ದು ನೀವು? ಕೆಂಗೇರಿನಲ್ಲಿ.
ಹೌದು ಮೇಡಮ್, ನಾನು ಫಸ್ಟು ಓದಿದ್ದು ಕುಣಿಗಲಲ್ಲಿ, ಕುಣಿಗಲಿಂದ ಇಲ್ಲಿ ಉತ್ತರಳ್ಳಿ.
ಕುಣಿಗಲಲ್ಲಿ ಎಷ್ಟನೇ ಕ್ಲಾಸ್ ತನಕ ಓದಿದ್ದೆ?
5ನೇ ಕ್ಲಾಸ್ ತನಕ ಓದಿದ್ದೀನಿ. ಆಮೇಲೆ ಇಲ್ಲಿ ಉತ್ತರಳ್ಳಿಗೆ ಬಂದು ಅಲ್ಲಿ 8th ಸ್ಟ್ಯಾಂಡರ್ಡ್ ತನಕ ಓದಿದೆ. ಆಮೇಲೆ ಕೆಂಗೇರಿಗೆ ಹೋಗಿ ಅಲ್ಲಿ 2 ಇಯರ್ಸ್ 9th to 10th ಅಲ್ಲಿ ಕಂಪ್ಲೀಟ್.
9th to 10th ಇವಾಗ ಪಿ ಯು ಸಿ ಆಗಿ
PUCನೇ ಕೆಂಗೇರಿ
ಕೆಂಗೇರಿನಲ್ಲೇ ಮಾಡಿದ್ದು. ಓಕೆ. ನಿಮ್ಮ ಕಾಲೇಜಲ್ಲಿ ಲೈಬ್ರರಿ ಇದೆ ಸರ್, ಹೆಂಗಿದೆ ಬುಕ್ಸ್ ಎಲ್ಲ?
ಬುಕ್ಸು ನಮಗೆ ಯಾವ ಬುಕ್ಸ್ ಬೇಕೋ ಎಲ್ಲ ಅವೈಲೇಬಿಲಿಟಿ ಇದೆ.
ಅವೈಲೇಬಿಲಿಟಿ ಇದೆ. ನೀವು ಎಷ್ಟು ಸತಿ ಹೋಗ್ತಿರ್ತೀರಾ ಅಲ್ಲಿಗೆ ಲೈಬ್ರರಿಗೆ? ನೀವು ನಿಮ್ಮ ಸ್ನೇಹಿತರು ಅಥವಾ ಒಟ್ಟಿಗೆ ಹೋದ್ರೆ?
3 ಟೈಮ್ಸ್ ಹೋಗ್ತೀವಿ.
ವೀಕ್ಲಿ
3 ಟೈಮ್ಸ್?
3 ಟೈಮ್ಸ್ ಹೋಗ್ತೀರಾ. ಅದಕ್ಕೆ ಹೆಂಗೆ ಸರ್, ಅಂದರೆ ನೀವೇ ಹೋಗಿ ತೊಗೋಬೋದಾ ಅಥವಾ ಯಾರನ್ನಾರು ಕರ್ಕೊ?
ಮೇಡಮ್ ಇರ್ತಾರೆ, ಮೇಡಮ್ನ ಹೇಳಿದ್ರೆ ಸಾಕು, ಮೇಡಮ್ ಬರ್ತಾರೆ ಕೊಡ್ತಾರೆ.
ಜೊತೆಲಿ ಹೋಗಿ ತೊಗೊಂಬರೋದು. ಏನಾದ್ರು ಇದು TLMs ಆ ಥರದ್ದು ಏನಾದ್ರು ಇದೆಯಾ, ಅಥವಾ ಒಳ್ಳೆ ರಿಸೋರ್ಸ್ ತುಂಬ ಚೆನ್ನಾಗಿರೋ ಇದೆ?
ಹೌದು ಮೇಡಮ್, ಇಲ್ಲಿ ಪ್ರತಿಯೊಂದು ಯೂನಿಟ್ ತೊಗೊಂಡ್ರು ಪ್ರತಿಯೊಂದಕ್ಕೂ TLM ಇದೆ. ಪ್ರತಿಯೊಂದಕ್ಕೂ ಈಗ ಕನ್ನಡ ತೊಗೊಂಡ್ರು ಕನ್ನಡದಲ್ಲಿ TLM ಇಲ್ಲ ಅಂದ್ಕೊಂಡಿದ್ದು, ಮಿಂಚು ಪಟ್ಟಿಗಳು ಅಂತ TLM ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದೆಲ್ಲ ಈ ಡಯಟಿಗೆ ಬಂದಮೇಲೆ ಕನ್ನಡ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಎಲ್ಲ ಸಬ್ಜೆಕ್ಟ್ಗೂ TLM ಮಾಡ್ಬೋದು ಅಂತ.
ಓ, ಅದೊಂದು ಐಡಿಯಾ ಬಂತ ನಿಮಗೆ?
ಹೌದು.
ಮುಂಚೆ ನಿಮಗೆ TLM ಅನ್ನೋದು ಏನು ಅಂತ
ಏನಂತಾನೆ ಗೊತ್ತಿರಲಿಲ್ಲ.
ಈಗ ಏನು ಅರ್ಥ ಮಾಡ್ಕೊಂಡಿದ್ದೀರಾ TLM ಅಂದರೆ?
ಟೀಚಿಂಗ್ TLM ಅಂದರೆ ಟೀಚರ್ಸು ಸ್ಟೂಡೆಂಟ್ಸ್ಗೆ ಅರ್ಥ ಮಾಡಿಸೋದಕ್ಕೆ ಅವರು ಏನಾದರೂ ಅಂದರೆ ಹೊಸದಾಗಿ ಏನಾದರೂ ರೆಡಿ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನು TLM ಅಂತ ತಿಳ್ಕೊಂಡಿದ್ದೀವಿ.
ಹಾಂ, ಸೊ ಯಾವ್ಯಾವ ಥರ TLMs ತೊಗೊಂಬರ್ತಾರೆ ನಿಮಗೆ ಟೀಚರ್ಸು?
ನಮಗೆ ಓಲ್ಡ್ ಸ್ಟೂಡೆಂಟ್ಸು ಮಾಡಿಕ್ಕಿರ್ತಾರಲ್ಲ ಆ TLMನ ತೋರಿಸ್ತಾರೆ. ಹಾ, ಇಲ್ಲಾಂದರೆ ಅವರೇ ಫಾರ್ ಎಕ್ಸಾಂಪಲ್ ಭಿನ್ನರಾಶಿ ಪರಿಕಲ್ಪನೆಗಳು ಮಾಡ್ಬೇಕಾದ್ರೆ ಚಾಕ್ಲೇಟ್ನ ಅವರೇ ತೊಗೊಂಬಂದು ಮಕ್ಕಳಿಗೆ ಮಕ್ಕಳು ಯಾವ ಥರ ಇರ್ತಾರೆ ಅವರು ಟೀಚರ್ಸೇ ಚಾಕ್ಲೇಟ್ ಎಲ್ಲ ತಂದು ಇದನ್ನ ಡಿವೈಡ್ ಮಾಡೋದು ಯಾವ ಥರ ಅಂತ ನಮಗೆ ಇಲ್ಲಿ ಹೇಳ್ಕೊಡ್ತಾರೆ.
ಓ, ಆ ಥರ. ಆಮೇಲೆ ಇನ್ಯಾವುದು ನಿಮಗೆ ಗಮನಕ್ಕೆ ಬಂದಿರೋದು, ಇನ್ಯಾವುದು ಇದೆಯಾ TLMs?
ಆಮೇಲೆ ಕ್ಲಾಸ್ ಟಾಕ್ ಅಂತ ಮಾಡ್ತಾರೆ, ಅದನ್ನು ನಾವು ಬರೀ ಇದನ್ನೇ ನೋಡಿರ್ತೀವಿ, ನಮಗೆ ಸ್ಮಾರ್ಟ್ ಕ್ಲಾಸ್ ಅದೆಲ್ಲ ಇರಲಿಲ್ಲ. ಇಲ್ಲಿ ನಮಗೆ ಇದನ್ನು ಕ್ಲಾಸ್ ಟ್ಯಾಕ್ ಮಾಡೋದ್ರಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಎಲ್ಲನೂ ತಿಳಿಸ್ತಾರೆ.
ಓ. ಈ ವರ್ಷ ಏನಾದ್ರು ನೀವು ಟಿ ಎಲ್ ಎಂ ಮಾಡಿದ್ದೀರಾ? ಇಲ್ಲ
ಇಲ್ಲ, ನಮ್ಗೆ ಮಾಡಕ್ಕೆ ಹೇಳಿದರೆ ನಾನು ಮಂಡೇ ಸಬ್ಮಿಟ್ ಮಾಡೋಣ ಅಂತ ಇದ್ದೀನಿ.
ಯಾವ್ದು ಯಾವ್ದ್ರ
ಬಗ್ಗೆ? ಪಿ ಆರ್ ಜೆ ಥಿಯರಿನ ಸಬ್ಮಿಟ್ ಮಾಡಬೇಕು ಅಂತ ಇದ್ದೀನಿ.
ಅದಕ್ಕೇನಾದ್ರು ಮಾಡ್ಕೊಂಡಿದ್ದೀರಾ?
ಹೌದು, ಪಿ ಆರ್ ಜೆ ಬಾಕ್ಸ್ ಅಂತ ಬರುತ್ತೆ, ಅದನ್ನ ರೆಡಿ ಮಾಡ್ತಾ ಇದ್ದೀನಿ.
ಅದೇನು ಪಿ ಆರ್ ಜೆ ಅಂದರೆ ಏನದೆ?
ಪಿ ಆರ್ ಜೆ ಅನ್ನೋರು ಒಬ್ಬ ಗಣಿತಜ್ಞರು, ಅವರು ಒಂದು ಸಿದ್ಧಾಂತನ ಮಂಡಿಸಿದ್ದಾರೆ. ಈಗ ಒಂದು ಪೆನ್ ತಗೊಂಡ್ರೆ ಪೆನ್ನ ಈಗ ಈ ಥರ ತೋರಿಸ್ತೀವಿ, ಈಗ ಈ ಎರಡು ಪೆನ್ನು ಒಂದೇ ಸಮ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಹಿಂಗೆ ಇಕ್ಕಿದ್ರೆ ಯಾವ್ದು ಉದ್ದ ಇದೆ ಅಂತ ಹೇಳಿದ್ರೆ ಮಕ್ಕಳು ಅದನ್ನು ಉದ್ದ ಹೇಳ್ತಾರೆ. ಮತ್ತು ಇದು ಕ್ಲೇಗಳೆಲ್ಲ ಬರುತ್ತೆ, ಕ್ಲೇನ ಈಗ ಹೈಟಲ್ಲಿ ನಿಲ್ಲಿಸಿದ್ರೆ ಹೈಟ್ ಇದೆ ಅಂತ ತಿಳ್ಕೊತಾರೆ. ಅದನ್ನೇ ರೌಂಡಿಗೆ ಮಾಡಿದ್ರೆ ಮಕ್ಕಳು ಯಾರು ಜಾಸ್ತಿ ಇದೆ ಅಂತ ಮೇಲ್ಗಡೆ ನಿಂತಿರೋದನ್ನ ಜಾಸ್ತಿ ಇದೆ ಅಂತಾರೆ. ಆ ಥರ ಟಿ ಎಲ್ ಎಂ ಮಾಡಬೇಕು ಅಂತ
ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತ ಅನ್ಕೊಂಡಿದ್ದೀನಿ.
ಅದರಲ್ಲಿ ಏನು ಡಿಫ್ರೆನ್ಸಸ್ ಇರಲ್ಲ, ಸೇಮ್ ವೆಯ್ಟ್ ಇರುತ್ತೆ, ಸೇಮ್ ಅದರಲ್ಲಿ ಏನು ಬದಲಾವಣೆ.
ಏಜ್ ಥಿಯರಿ ಅದನ್ನೇ ಹೇಳುತ್ತೆ,
ಅದನ್ನೇ ಹೇಳುತ್ತೆ.
ಏನಂತ ಹೇಳುತ್ತೆ ಥಿಯರಿ?
ಏನೇ ನಾವು ಯಾವುದೇ ವಸ್ತುವಿನ ಸ್ಥಾನ ಬದಲಾಯಿಸಿದರೂ ಅದರ ಗಾತ್ರ ಅದರ ತೂಕ ಒಂದೇ ಆಗಿರುತ್ತೆ, ಯಾವ ಸ್ಥಾನದಲ್ಲಿ ಏನು ಬದಲಾವಣೆ ಆಗಿರಲ್ಲ.
ಪ್ರಾಕ್ಟಿಕಲ್ಸ್ ಯಾವ ರೀತಿ ಇರುತ್ತೆ ಫಸ್ಟ್ ಇಯರ್? ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಶುರುವಾಗಿಲ್ಲ ಅಲ್ವಾ?
ಇನ್ನೂ ಶುರುವಾಗಿಲ್ಲ, ಬರೀ ಅಸೈನ್ಮೆಂಟ್ಸ್ ಕೊಡ್ತಿದ್ದಾರೆ. ನಾವೇ ಮಾಡ್ಕೊಂಡು ನಾವೇ ಅಸೈನ್ಮೆಂಟ್ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ನ ನಾವೇ ಪ್ರಿಪೇರ್ ಆಗ್ಬಿಟ್ಟು ಬಂದು ಮಾಡೋದನ್ನ ಅಷ್ಟೇ ಮೇಡಮ್ ಇಲ್ಲಿ ಹೇಳ್ಕೊಟ್ಟಿರಲ್ಲ.
ಆಮೇಲೆ ಇದು ಇಂಟರ್ನ್ಶಿಪ್ ಅಂದರೆ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಏನು ಅಂತ?
ಇಂಟರ್ನ್ಶಿಪ್ ಅಂದರೆ ನಮ್ಗೆ ಇಳಿ ಮೈಕ್ರೋ ಟೀಚಿಂಗ್ಗೆ ಟೀಚರ್ಸ್ ಎಲ್ಲ ಬರ್ತಾರಂತೆ ಪಾಠ ಮಾಡೋದಕ್ಕೆ. ನಾವು ಯಾವ ಥರ ಪಾಠ ಮಾಡ್ತೀವಿ ಅಂತ ನೋಡೋದಕ್ಕೆ. ಮೈಕ್ರೋ ಟೀಚಿಂಗ್ಗಾದರೆ ನಾವೇ ಹೋಗ್ಬೇಕು, ಅವರು ಒಂದು ಸ್ಕೂಲ್ ಅಂತ ಹೇಳ್ತಾರಂತೆ, ಆ ಸ್ಕೂಲಿಗೆ ನಾವೇ ಹೋಗಿ ಒಂದು ಮಂತೇನ ಪಾಠ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ.
ಆಮೇಲೆ ನಿಮ್ಗೇನಾರು ಹಳೆ ಬ್ಯಾಚಸ್ ಎಲ್ಲ ಹೋಗಿದ್ರು ಮಾಡಿದ್ರು ಅಂತ ಏನಾರು ವಿಷಯಗಳೆಲ್ಲ ಹೇಳಿದ್ರಾ ಏನಾರು?
ಹಾಂ, ಹಳೆ ಬ್ಯಾಚಸ್ ಎನ್ ಸಿ ಸಿ ಕ್ಯಾಂಪ್ ಕಂಡಕ್ಟ್ ಮಾಡಿದ್ರಂತೆ ಲಾಸ್ಟ್ ಎಲ್ಲ ಲಾಸ್ಟ್ ಇಯರು. ಅವರು ಎನ್ ಸಿ ಸಿ ಕ್ಯಾಂಪಲ್ಲಿ 15 ಡೇಸ್ ಸ್ಟೇ ಆಗಿ ಆ ಊರನ್ನ ಒಂದು ಊರನ್ನ ಈ ಥರನೂ ಸ್ವಚ್ಛವಾಗಿಡ್ಬೋದ ಅಂತ ಮಾಡಿ ತೋರಿಸಿದಾರಂತೆ. ಈ ಸಲನೂ ಇದೆ ಅಂದಿದ್ದಾರೆ, ಯಾವಾಗಿದೆ ಅಂತ ಗೊತ್ತಿಲ್ಲ.
ಇದರಲ್ಲಿ ಈ ಬಿಲ್ಡಿಂಗಲ್ಲಿ ನಿಮ್ಗೆ ಏನಾರು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಿಸ್ಸಿಂಗ್ ಇದೆ ಅಂತ ಅನ್ಸುತ್ತಾ ಅಥವಾ ಎಲ್ಲ ಇದೆ ಅಂತ ಅನ್ಸುತ್ತಾ? ಅಂದರೆ ಇವಾಗ ಲ್ಯಾಬ್ ಆಗಿರ್ಬೋದು, ಟಾಯ್ಲೆಟ್ ಫೆಸಿಲಿಟಿ ಇರ್ಬೋದು, ಅಯ್ಯೋ ಇದಿರಬೇಕಿತ್ತಪ್ಪ ಈ ಕಾಲೇಜಲ್ಲಿ ಮಿಸ್ ಆಗಿದೆ, ಅಥವಾ ಲೈಬ್ರರಿನಲ್ಲಿ ಒಂದು ಚೇರು ಟೇಬಲೇ ಇರ್ಬೋದು. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಆ ಥರ ಏನಾರು ಇಲ್ಲೇನೋ ಮಿಸ್ಸಿಂಗ್ ಅಂತ ಏನಾರು ಅನ್ಸುತ್ತಾ?
ನಮ್ಗೆ ಇಲ್ಲಿ ಮಿಸ್ಸಿಂಗ್ ಅಂತ ಅನಿಸ್ತಾ ಇರೋದು ಸ್ಟೂಡೆಂಟ್ಸ್ ಜಾಸ್ತಿ ಜನ ಇಲ್ವಲ್ಲ, ಅದೊಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಇನ್ನೇನು ಮಿಸ್ಸಿಂಗ್ ಅಂತ ಅನಿಸ್ತಾ ಇಲ್ಲ.
ಇನ್ನೇನು ಇಲ್ಲ, ಟೀಚರ್ಸ್ ಎಲ್ಲ ಚೆನ್ನಾಗಿದೆ,
ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ.
ನಿಮ್ಗೆ ಏನಾದ್ರು ಕಂಪ್ಯೂಟರ್ ಇದೆಯಾ? ನಿಮ್ಗೆ
ಐಸಿಟಿ ಇದೆ, ಲ್ಯಾಬ್ ಇದೆ.
ನೀವು 1-to-1 ಅಕ್ಸೆಸ್ ಮಾಡ್ಬೋದಾ?
ಹೌದು ಮೇಡಮ್, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ತಗೊಂಬೋದು.
ಇದೆಯಾ? ಫಂಕ್ಷನಲ್ ಆಗಿದೆಯಾ? ಎಲ್ಲ ಏನಾದ್ರು ಕೆಟ್ಟೋಗಿರೋದು ಆ ಥರ?
ಹಾಂ, ಕೆಟ್ಟೋಗಿರೋದೇನಿಲ್ಲ,
ಫಂಕ್ಷನಲ್ ಆಗಿದೆ. ಏನಾದ್ರು ಕಲ್ತ್ಕೊಂಡ್ರೆ ಅದ್ರಲ್ಲಿ ರೀಸೆಂಟಾಗಿ ನೀವು?
ಹೌದು ಮೇಡಮ್, ಕನ್ನಡದಲ್ಲಿ ಒಬಂಟು ಅನ್ನೋದನ್ನ ಬರೀ ಇಂಗ್ಲೀಷಲ್ಲೇ ನಾವು ನೋಡಿದ್ದು, ಕನ್ನಡದಲ್ಲಿ ಈಗ ಮೇಡಮ್ ಹೇಳ್ಕೊಟ್ರು. ಒಬಂಟು ಅನ್ನೋದು ನಮ್ಮದೇ ಆದಂಥ ಒಂದು ಇದಿದೆ ಗೂಗಲ್ ಥರನೇ, ಅದಕ್ಕೆ ವೈರಸ್ ಇಂಜೆಕ್ಟ್ ಆಗಲ್ಲ ಅಂತ ಹೇಳ್ಕೊಟ್ರು. ಅದನ್ನ ಯಾರನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಂತಲೇ ಹೇಳ್ಕೊಟ್ಟಿದ್ದಾರೆ. ಅಂದರೆ
ನಿಮ್ದು ಇಮೇಲ್ ಐ ಡಿ ಇದೆಯಾ?
ಹೌದು ಮೇಡಮ್.
ಇಂಟರ್ನೆಟ್ ಯೂಸ್ ಮಾಡ್ತಿರ್ತೀರಾ? ಯಾವ ಯಾವ್ದಕ್ಕೆ ಪರ್ಪಸ್ಗೆ ಯೂಸ್ ಮಾಡ್ತಿರ್ತೀರಾ?
ಹಾಂ, ನಾನು ಇಂಟರ್ನೆಟ್ನ ಜಾಸ್ತಿ ಯೂಸ್ ಮಾಡಿರೋದು ಅಂದರೆ ಈಗ ಗಣಿತಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಳೋದಕ್ಕೆ ಯೂಸ್ ಮಾಡಿದ್ದೀನಿ. ಆಮೇಲೆ ಕನ್ನಡ ಅವಾಗವಾಗ ಕ್ವಶನ್ಸ್ ಕೊಡ್ತಾ ಇರ್ತಾರೆ, ಅದನ್ನ ನಾವೇ ಸರ್ಚ್ ಮಾಡಿ ಬರ್ಕೊಂಬರೋದಾಗಿರುತ್ತೆ. ಅದೊಂದೊಂದಕ್ಕೆ ಒಂದೊಂದು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡೋದಕ್ಕಾಗಲ್ಲ, ಅದಕ್ಕೆ ನೆಟ್ನ ಯೂಸ್ ಮಾಡಿ,
ಇಂಟರ್ನೆಟ್ ಯೂಸ್ ಮಾಡ್ತೀರಾ. ಇದು ಲೆಸನ್ಗೆ ಪಾಠಕ್ಕೆ ತಯಾರಿ ನಡೆಸಬೇಕು ಅಂದಾಗಲೂ ಇಂಟರ್ನೆಟ್ ಯೂಸ್ ಮಾಡಿದ್ದೀರಾ?
ಹೌದು ಮೇಡಮ್.
ಇದರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಸೈನ್ಸ್ ಲ್ಯಾಬ್ ಇದೆಯಾ? ನೀವು ಯಾವ್ದಾದ್ರು ಬಳಕೆ ಮಾಡಿದ್ದೀರಾ?
ಸೈನ್ಸ್ ಲ್ಯಾಬ್ ಇದೆ ಅಂದಿದ್ದಾರೆ, ಆದರೆ ನಮ್ಗೆ ಬಳಕೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಮೇಡಮ್.
ಕಾರಣ?
ಕಾರಣ ಅವರು ನಮ್ಮ ಎಚ್ ಡಿ ಸರ್ ಲಾಸ್ಟ್ ವೀಕ್ ಹೇಳಿದ್ದು ನಮಗೆ, ಈ ಸೈನ್ಸ್ ಲ್ಯಾಬ್ ಇದೆ, ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ.
ಹ್ಞೂ, ಇನ್ನೂ ಸಮಯ ಆಗಿಲ್ಲ. ಸ್ಪೋರ್ಟ್ಸ್ ಗ್ರೂಪ್ ಆ ಥರ ಇದ್ದೇನಾರು ಇದೆಯಾ? ನೀವು ಏನಾದ್ರು ಆಟಗಳೇನಾರು ಆಡಿದ್ದೀರಾ ಇಲ್ಲಿ?
ಇಲ್ಲಿ ಆಟ ಇದೆ ನಮಗೆ, ಆಟಕ್ಕೆ ಅಂತಲೇ ಒಂದು ಫೀಲ್ಡ್ ಇದೆ, ಅದು ನಮಗೆ ಸ್ಯಾಟರ್ಡೆ ಇದೆ. ಲಾಸ್ಟ್ ಸ್ಯಾಟರ್ಡೇನೂ ಮಿಸ್ ಆಯಿತು, ಪ್ರತಿ ಸ್ಯಾಟರ್ಡೇನೂ ಮಿಸ್ ಆಗ್ತಾನೆ. ಸೆಕೆಂಡ್ ಸ್ಯಾಟರ್ಡೆ ಬರ್ತಾ ಇದೆ,
ನಾಳೆನೂ ರಜೆ,
ನಾಳೆನೂ ರಜೆ ಇದೆ, ನೆಕ್ಸ್ಟ್ ಸ್ಯಾಟರ್ಡೇನೂ ರಜೆ ಇದೆ, ಸ್ಯಾಟರ್ಡೆ ಇದೆ, ಅರೆ ಸ್ಯಾಟರ್ಡೆ ರಜೆ ಇದೆ.
ಓ,
ಯೂಸ್ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ಲ.
ಸೊ ಇದ್ರಿಗೆ ಇಲ್ಲೇನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂತ ಅನ್ಸತ್ತ? ಇನ್ಫ್ರಾಸ್ಟ್ರಕ್ಚರಲ್ಲಿ ಏನಾದ್ರು ಇಲ್ಲೇನಾದ್ರು ಇಂಪ್ರೂವ್ಮೆಂಟ್ ಬೇಕು ಅನ್ಸತ್ತ ನಿಮಗೆ? ಆ ಥರದ್ದೇ ಎಲ್ಲ ಇದೆ,
ಎಲ್ಲ ಇದೆ ಅನ್ಸ್ತದೆ.
ಈ ಇನ್ಸ್ಟಿಟ್ಯೂಟಲ್ಲಿ ಹಾಸ್ಟೆಲ್ ಇದೆಯಾ?
ಇದೆ ಅಂತೆ ಮೇಡಮ್.
ಇದೆಯಾ? ನೀವೆಲ್ಲ ನೋಡಿದ್ದೀರಾ?
ನೋಡಿಲ್ಲ, ಹಿಂದೆ ಕಡೆ ಬಿಲ್ಡಿಂಗ್ ಹಾಸ್ಟೆಲ್ ಅಂದ್ರೆ
ಇದೆಯಾ ಅಂತ? ಓಕೆ. ನಿಮ್ಗೆ ಇಲ್ಲಿ ತಂಗ್ ಪಾಠ ಮಾಡಿದ್ರಲ್ಲಿ ನಾನೇ ಓದ್ಕೋಬೇಕು ಅಂತ ಅನ್ಸಿದ್ಯಾ, ಇಲ್ಲಿ ಟೀಚರ್ ಬಂದು ಪಾಠ ತಗೋತಿಲ್ಲ ಆ ಥರದ್ದೇನಾದ್ರು
ಆ ಥರ ಫೀಲಿಂಗ್ ಏನಾಗಿಲ್ಲ?
ಏನು ನಿಮಗೆ ಇಷ್ಟು ಹೇಳ್ಕೊಟ್ಟಿದ್ರಲ್ಲಿ ಯಾವ ಟೀಚರ್ ತುಂಬ ಬೆಸ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ದವ್ರು ಯಾರು?
ಉಷಾ.
ಉಷಾ ಅನ್ನೋರು ಏನು ತಗೋತಾರೆ ಅವರು?
ಅವ್ರು ಶಿಕ್ಷಣ ಮತ್ತು ಮೂಲಭೂತ ಪರಿಕಲ್ಪನೆ ಮಾಡ್ತಾರೆ.
ಅವು ಶಿಕ್ಷಣ ಮೂಲಭೂತ ಪರಿಕಲ್ಪನೆ. ಓಕೆ. ಯಾಕೆ ಅವ್ರಿಗೆ ತುಂಬ ನಿಮ್ಗೆ ಇಷ್ಟ ಆಗೋಕ್ಕೆ ಕಾರಣ ಏನು?
ಅವರು ಕರೆಕ್ಟಾಗಿ ಟೈಮ್ ಫಾಲೋ ಮಾಡ್ತಾರೆ. ಅವ್ರ ಪಿರಿಯಡ್ ಯಾವಾಗಿದೆ ಅವಾಗ ಮಾತ್ರ ಬರ್ತಾರೆ, ಅವರು ಬೇರೆ ಟೈಮಲ್ಲೆಲ್ಲ ಬರೋದಿಲ್ಲ. ಅವ್ರದ್ದು ಸಬ್ಜೆಕ್ಟ್ ಅವ್ರ ಪಿರಿಯಡ್ನ ಅವರು ಎಲ್ಲೂ ಮಿಸ್ಸೇ ಮಾಡಿಲ್ಲ, ಒಂದು ಪಿರಿಯಡ್ ಮಿಸ್ ಮಾಡಿಲ್ಲ. ಅವರು
ಬೇರೆ ಟೀಚರ್ಸ್ದು ಮಿಸ್ ಆಗ್ತಾ ಇರುತ್ತೆ,
ಮಿಸ್ ಆಗ್ತಾ ಇರುತ್ತೆ, ಅವ್ರು ಬೇರೆ ಪಿರಿಯಡಲ್ಲಿ ತೊಗೊತಾರೆ. ಆದರೆ ಇವ್ರು ಆ ಥರ ಇಲ್ಲ, ಅವ್ರ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸಿಗೆ ಬರ್ತಾರೆ, ಪಾಠ ಮಾಡ್ತಾರೆ,
ಪಾಠ ಮಾಡಿ ಹೋಗ್ತಾರೆ.
ಹಾಂ ಹೌದು.
ಇನ್ನು ಕೆಲವರು ನಿಮಗೆ ಯಾವ ಟೀಚರ್ ಅಯ್ಯೋ ಅವ್ರಿಗೆ ಇಂಪ್ರೂವ್ ಆಗಬೇಕಪ್ಪ ಅವರು ಸರಿನೇ ಇಲ್ಲ ನಮ್ಗೆ ಅನ್ಸತ್ತಲ್ವ, ನಮ್ಗೆ ಜನರಲ್ ಅಪ್ಪ ಆ ಥರ ಯಾರು ಟೀಚರ್ ಇದ್ದಾರೆ?
ಆ ಥರ ಯಾರು ಇಲ್ಲ ಮೇಡಮ್.
ಆ ಥರ ಅಲ್ಲ ಅಲ್ಲ ಜನ್ರಲಾಗಿ ನಮಗೆ ಇವಾಗ ಅನ್ಸುತ್ತೆ ಪಾಠ ಸರಿಯಾಗಿ ಮಾಡ್ತಾರೆ, ಅಯ್ಯೋ ಉಷಾ ಮೇಡಮ್ ಥರ ಇವರು ಮಾಡ್ತಿಲ್ವಲ್ಲಪ್ಪ ಅಂತ ಆ ಥರ ಅನ್ಸುತ್ತೆ.
ಆದರೆ ಅವರು ಸಬ್ಜೆಕ್ಟು ಮ್ಯಾಥ್ಸ್ ಆಗಿರೋದ್ರಿಂದ ಅವರು ಅಷ್ಟು ಇಟ್ಟಾಗಿರಲೇಬೇಕು, ಅದೊಂದೇ ಏನೇನು ಇಲ್ಲ ಮೇಡಮ್. ಅಷ್ಟು ಇಟ್ಟಾಗಿರಬೇಕು, ಅಷ್ಟು ಪೇಷನ್ಸ್ ಇರಬೇಕು ಅವ್ರು ಮ್ಯಾಥ್ಸ್
ಹೇಳ್ಕೊಡೋಕ್ಕೆ, ಅದರಿಂದ ನಿಮಗೇನು ಅನಿಸಿಲ್ಲ? ಈ ನಿಮ್ಮ ಟೀಚ್ ಹೇಳ್ಕೊಡೋ ಫ್ಯಾಕಲ್ಟಿ ಟೀಚರ್ಸ್ನಲ್ಲಿ ಎಷ್ಟು ಜನಕ್ಕೆ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅನಿಸುತ್ತೆ ನಿಮಗೆ?
ಇಲ್ಲಿ ಬಂದಿರೋರು ಎಲ್ಲರನ್ನು ಸ್ಕೂಲಲ್ಲಿ ಪಾಠ ಮಾಡಿ ಎಚ್ ಎಮ್ ಆಗಿ ಎಚ್ ಎಮ್ ಆದ ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ಬಂದಿರೋದಂತೆ ಮೇಡಮ್.
ಓ ಸೊ ನಿಮಗೆಲ್ಲ ಕ್ಲಾಸಸ್ ನಿಮ್ಮ ತರಗತಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ?
ಹೌದು ಮೇಡಮ್. ಹೌದು.
ಆಮೇಲೆ ಅದರ ಟೀಚರ್ಸು ಇದನ್ನು ಕಂಪ್ಯೂಟರ್ ಯೂಸ್ ಮಾಡಿ ಆ ಥರದ್ದು ಏನಾದ್ರು ಪಾಠ ಮಾಡಿದಾರಾ?
ಹ್ಞೂ ಹೌದು ಮೇಡಮ್, ಉಷಾ ಮೇಡಮ್ ಅಂತ ಹೇಳಿದ್ನಲ್ಲ ಶಿಕ್ಷಣ ಮತ್ತು ಮೂಲಭೂತ ಪರಿಕಲ್ಪನೆ, ಅವರು ಅವ್ರದ್ದು ಇದು ಲ್ಯಾಪ್ಟಾಪ್ ಯೂಸ್ ಮಾಡಿ ಅವ್ರು ಪಾಠ ಮಾಡಿರೋದು
ಮಾಡಿದ್ದಾರೆ.
ಒಂದು ಕ್ಲಾಸ್ ಮಾಡಿದ್ದಾರೆ. ಆಮೇಲೆ ಕ್ಲಾಸ್ ಟೆಕ್ ಎವ್ರಿ ವೀಕ್ ಕ್ಲಾಸ್ ಟೆಕ್ಕಲ್ಲೂ ಅಷ್ಟೇ, ಅವರು ಲ್ಯಾಪ್ಟಾಪ್ ಯೂಸ್ ಮಾಡಿಬಿಟ್ಟೇ ನಮಗೆ ಅರ್ಥ ಮಾಡಿಸೋದು.
ಓ ಎಲ್ಲ ಕ್ಲೀನಾಗಿ ತೋರಿಸಿ,
ಕ್ಲೀನಾಗಿ ತೋರಿಸಿ.
ಅವ್ರ ಕ್ಲಾಸ್ ಇನ್ಯಾಕೆ ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು? ಒಂದು ಟೈಮು ಲ್ಯಾಪ್ಟಾಪ್ ಇರ್ಬೋದು, ಅದರ್ವೈಸ್ ಇನ್ನೇನು?
ಅವರು ಎಲ್ಲನೂ ನಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಹೇಳೋದಕ್ಕಿಂತ ಜಾಸ್ತಿ ಎಲ್ಲನೂ ನಾವು ಸ್ಟೂಡೆಂಟ್ಸ್ ಕಡೆಯಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ.
ಓ ನಿಮ್ಮಿಂದ ಆನ್ಸರ್ಸ್ ಎಕ್ಸ್ಪೆಕ್ಟ್ ನೋಡ್ತಿರ್ತಾರೆ?
ಹೌದು.
ಆಮೇಲೆ
ನಾವು ಮುಂದೆ ಶಿಕ್ಷಕರಾದರೆ ಯಾವ ಥರ ಇರ್ಬೋದು ಅಂತ ತಿಳ್ಕೊಳೋದಕ್ಕೆ ಅವರೊಂದು ಮಾಡೆಲ್ ಆಗಿದ್ದಾರೆ.
ಓ ಹೌದಾ? ಇನ್ನೇನಾದ್ರು ಇಂಟ್ರೆಸ್ಟಿಂಗ್ ಫ್ಯೂಚರ್ಸ್ ಅವ್ರ ಬಗ್ಗೆ?
ಇನ್ನೇನಿಲ್ಲ.
ಇನ್ನೇನು?
ಇನ್ನೆಲ್ಲ ಟೀಚರ್ಸ್ ಇದ್ದಾರೆ.
ಹಾಂ ಅಲ್ಲ ಗೊತ್ತಾಯಿತು, ಅಲ್ಲ ನಮ್ಗೆ ಎಲ್ಲರೂ ಇವಾಗ ಅದೇನೋ ಹೇಳ್ತಾರಲ್ಲ, ಈ ಎಲ್ಲ 10 ಜನ ಇದ್ರು ನಮ್ಗೆ ಅದರಲ್ಲಿ ಒಬ್ಬರು ವ್ಯಕ್ತಿ ಮಾತ್ರ ಇಷ್ಟ ಆಗುತ್ತೆ. 100 ಈಗ ತರ್ತಾರವ್ರಿಗೆ ಕಲರ್, ಇವಾಗ ಅಲ್ಲೂ ಬಾಟ್ಲ್ ಇದೆ ಇಲ್ಲೂ ಇದೆ, ಎಲ್ಲ ಬಾಟ್ಲು ಪರ್ಪಸ್ ಒಂದೇ, ಆದರೆ ನಂಗೆ ಈ ನೀಲಿ ಬಾಟ್ಲು ತುಂಬ ಇಷ್ಟ ಆಗುತ್ತೆ.
ಹೌದು
ಅಲ್ಲ ಆ ಥರ ಜನರಲ್ ಅದು ಹ್ಯೂಮನ್ ಟೆಂಡೆನ್ಸಿ ಎಲ್ಲರಿಗೂ ಆ ಥರ ಇದೆ. ನನ್ನ ನಿಮ್ಮ ಮಧ್ಯೆ ಇದೆಲ್ಲೂ ಹೋಗಲ್ಲ, ಏನು ವರಿ ಇದೆಲ್ಲೂ ಹೋಗಲ್ಲ, ಇದು ನಾನು ಇಲ್ಲಿ ಬರೀತಾನೆ ಇಲ್ಲಿರುತ್ತೆ, ನನ್ನ ಹತ್ರ ಇರುತ್ತೆ ಅಷ್ಟೇ. ನಾನು ಸುಮ್ಮನೆ ಹೆಂಗಿರುತ್ತೆ ಅವ್ರ ಫೀಡ್ಬ್ಯಾಕ. ಸೊ ನಿಮಗೆ ಕೋರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ, ಈ ಡಿ ಎಲ್ ಇ ಡಿ ಕೋರ್ಸ್ ಬಗ್ಗೆ?
ನಾನು ಲಾಸ್ಟ್ 1-2-3 ಡೇಸ್ ಮುಂಚೆ ಪೇಪರ್ ಓದ್ತಾರೆ ಡಿ ಎಡ್ ಅವಶ್ಯಕತೆ ಇಲ್ಲ ಅಂತ ಬಂದಿತ್ತು. ಅದಕ್ಕೆ ನಾವು ಇಲ್ಲಿ ಕ್ಲಾಸಲ್ಲಿ ಎಲ್ಲ ಟೀಚರ್ಸ್ನ ಕನ್ಸಲ್ಟ್ ಮಾಡಿದಾಗ ಏನಕ್ಕೆ ಅವಶ್ಯಕತೆ ಇಲ್ಲ, ಡಿ ಎಡ್ಗೋಸ್ಕರ ನಾವು ಗೌರ್ಮೆಂಟ್ ಜಾಬ್ಗೋಸ್ಕರ ನಾವು ಜಾಬ್ಗೆ ಆಯ್ಕೆ ಮಾಡ್ಕೊಂಡಿರೋದು ಇಲ್ಲ. ನಾವು ಓದೋದನ್ನ ಯಾವತ್ತೇ ಆಗಲಿ ಜಾಬ್ಗೆ ಪ್ರೊಫೆಷನ್ ಆಗಿ ತೊಗೊಬಾರ್ದು, ನಾವು ಓದೋದು ಏನೇ ಆಗಲಿ 4 ಜನಕ್ಕೆ ಒಳ್ಳೇದಾಗಬೇಕು ಅಂತ ನಾವು ನೋಡಬೇಕು. ಆಮೇಲೆ ಡಿ ಎಡ್ಗೆ ಇದಕ್ಕೆ ಏನಕ್ಕೆ ಇಲ್ಲ ಅಂದರೆ 2010 ಸರ್ವ ಶಿಕ್ಷಣ ಅಭಿಯಾನ ಅಂತ ಮಾಡಿದ್ರಂತೆ ಸೆಂಟ್ರಲ್ ಗೌರ್ಮೆಂಟು, ಅದು ಸ್ಟಾಪ್ ಆಗಿದೆ. ಆ ಸ್ಟಾಪ್ ಆಗಿರೋದಕ್ಕೆ ಸರ್ಕಾರಕ್ಕೆ ಅನುದಾನ ಬರ್ತಾ ಇಲ್ಲ. ಸರ್ಕಾರಕ್ಕೆ ಎಲ್ಲನೂ ಸರ್ಕಾರನೇ ಮಾಡಿಬಿಟ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಬರಬೇಕಲ್ಲ, ಅದಕ್ಕೋಸ್ಕರ ಸ್ಟಾಪ್ ಆಗಿದೆ ಅಷ್ಟೇ ಡಿ ಎಡ್ ರಿಕ್ರೂಟ್ಮೆಂಟು. ಇಲ್ಲಾಂದರೆ ಅದನ್ನು ಕಂಟಿನ್ಯೂ ಆಗುತ್ತೆ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು.
ಯಾರು ಹೇಳ್ತಿರ್ತಾರೆ?
ನ್ಯೂಸ್ ಪೇಪರಲ್ಲೂ ಇದೆ ಮೇಡಮ್, ಅದು ಅದನ್ನ ಅರ್ಥ ಮಾಡಿಸಿದ್ರು ಎಲ್ಲ ಲೆಕ್ಚರರ್ಸ್ ಸರಿ ಅರ್ಥ
ಮಾಡಿ ಅರ್ಥ ಮಾಡಿಸಿದ್ರ?
ಹೌದು.
ಇದು ಟಿ ಎಲ್ ಎಮ್ಸ್ನ ತಂದು ನಿಮಗೆ ಪಾಠ ಮಾಡಿದ್ದಾರೆ ಇದು ಇತ್ತೀಚೆಗೆ?
ಅದು ಚಾಕ್ಲೇಟ್ ಹೇಳುತ್ತಲ್ಲ
ಅದೊಂದು
ಅಷ್ಟೇ ಮೇಡಮ್, ಅದು ಆಮೇಲೆ ಲ್ಯಾಪ್ಟಾಪ್.
ಹಾಂ ಲ್ಯಾಪ್ಟಾಪ್ ಅದೊಂದು. ನೀವೀಗ ಎಲ್ಲ ಇನ್ಸ್ಟಿಟ್ಯೂಟ್ಸು ಟೀಚರ್ ಇನ್ಸ್ಟಿಟ್ಯೂಟ್ಸು ಆ ಥರದ್ದೆಲ್ಲ ಒಂದು ನಿಮ್ಮ ಗಮನಕ್ಕೆ ಬಂದಿದ್ದರೆ ಇದಕ್ಕೆ ನೀವು ಯಾವ ರ್ಯಾಂಕಿಂಗ್ ಕೊಡೋಕ್ಕೆ ಇಷ್ಟಪಡ್ತೀರಾ ಈ ಇನ್ಸ್ಟಿಟ್ಯೂಟ್ಗೆ?
ಮೇಡಮ್ ನಾವು ಇನ್ನೂ ಬಂದು 1.5 ಮಂತ್ ಆಗಿದೆ.
ಸೊ ನೀವು ಜಡ್ಜ್ ಮಾಡೋಕ್ಕಾಗಲ್ಲ?
ಆಗಲ್ಲ.
ಓಕೆ. ಸೊ ನಿಮ್ಮ ಹೆಚ್ ಓ ಡಿ ಇವರು ಪ್ರಿನ್ಸಿಪಲ್ ಯಾವಾಗಲಾದ್ರೂ ನಿಮ್ಮ ಕ್ಲಾಸ್ಗೆ ಬಂದು ವಿಸಿಟ್ ಎಲ್ಲ ಮಾಡಿದ್ದಾರಾ?
ಹಾಂ ಹೆಚ್ ಓ ಡಿ ಸರ್ ವಿಸಿಟ್ ಮಾಡಿದ್ದಾರೆ, ಪ್ರಿನ್ಸಿಪಲ್ ಸರ್ ವಿಸಿಟ್ ಮಾಡಿದ್ದಾರೆ, ಅವಾಗವಾಗ ಪ್ರೇಯರ್ಗೂ ಬರ್ತಾ ಇರ್ತಾರೆ ಪ್ರಿನ್ಸಿಪಲ್ ಸರ್.
ಬರ್ತಿರ್ತಾರೆ?
ಹೌದು.
ಮಾರ್ನಿಂಗ್ ಅಸೆಂಬ್ಲಿ ಇದೆ ಹಾಗಾದ್ರೆ.
ಹೌದು ಮೇಡಮ್.
ಎಲ್ಲ ಟೀಚರ್ಸ್ ಅಟೆಂಡ್ ಮಾಡ್ತಾರೆ ಮಾರ್ನಿಂಗ್ ಅಸೆಂಬ್ಲಿ?
ಎಲ್ಲ ಟೀಚರ್ಸ್ ಅಟೆಂಡ್ ಮಾಡಲ್ಲ, ಬೇಗ ಬಂದಿರೋರೆಲ್ಲ ಅಟೆಂಡ್ ಮಾಡ್ತಾರೆ.
ಅಂದಾಜು ನಿಮ್ಮ ಪ್ರಕಾರ ದಿವಸಕ್ಕೆ ಎಷ್ಟು ಜನ ಟೀಚರ್ಸ್ ಅಸೆಂಬ್ಲಿ ಅಟೆಂಡ್
ಮಾಡ್ತಾರೆ? 3-4 ಜನ
ಅಟೆಂಡ್ ಮಾಡ್ತಾರೆ. ನಿಮಗೆ ಎನ್ರಿಚ್ಮೆಂಟ್ ಆಕ್ಟಿವಿಟೀಸ್ ಅಂತ ಏನಾದ್ರು ಇದೆಯಾ?
ಎನ್ರಿಚ್ಮೆಂಟ್ ಆಕ್ಟಿವಿಟೀಸ್ ಅಂದರೆ,
ಎನ್ರಿಚ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತಂದರೆ, ಇದನ್ನು ನಾನು ಒಂಚೂರು ತಿಳ್ಕೊಂಡು ಹೇಳ್ತೀನಿ. ಇದು ಕಲ್ಚರಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ.
ಹೌದು,
ಅದಿದೆ. ಆಮೇಲೆ ಇದು ಆರ್ ಟಿ ಇ ಬಗ್ಗೆ ನಿಮಗೇನು ಗೊತ್ತಿದೆ?
ಆರ್ ಟಿ ಇ 2009 ಪ್ರಕಾರ ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಬಂದಿದೆ. ಅದರಲ್ಲಿ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅಂತ ಇದೆ. ಆರ್ ಟಿ ಇ ಹಕ್ಕು ಕಾಯ್ದೆ ಪ್ರಕಾರ ಗೌರ್ಮೆಂಟು ಪ್ರೈವೇಟ್ ಸ್ಕೂಲ್ಸಲ್ಲಿ ಆರ್ ಟಿ ಇ ಸೀಟ್ಸ್ನ ಅಲೋಟ್ ಮಾಡಿದೆ. ಅದರಲ್ಲಿ ಯಾವ ಥರ ಅಂದರೆ, ಮಕ್ಕಳಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರ ಆ ಶಾಲೆಗೆ ಅನುದಾನ ಕೊಟ್ಬಿಡುತ್ತೆ. ಆ ಮಕ್ಕಳದ ವಿದ್ಯಾಭ್ಯಾಸನೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸೇ ನೋಡ್ಕೊಬೇಕಾಗುತ್ತೆ. ಅಷ್ಟು ಗೊತ್ತಿದೆ.
ಇನ್ನೇನಾದರೂ ಗೊತ್ತಿದೆಯಾ?
ಅದರಲ್ಲೇ ಯೂನಿಫಾರ್ಮ್ಸ್ ಎಲ್ಲ ಗೌರ್ಮೆಂಟ್ ಕಡೆಯಿಂದಲೇ ಬರುತ್ತೆ. ಆದರೆ ಇದು ಆಡಳಿತ ವರ್ಗ ಟೀಚಿಂಗು ಅದೆಲ್ಲ ಮಾತ್ರ ಗೌರ್ಮೆಂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನೇ ನೋಡ್ಕೊಳುತ್ತೆ.
ಹಾಂ, ಅದು ಒಂದು ಪಾರ್ಟ್ ಆಫ್ ಆಯಿತು. ಇನ್ನೇನಾದರೂ ಗೊತ್ತಿರೋದಿದೆಯಾ ಆರ್ ಟಿ ಇ ಬಗ್ಗೆ?
ಇನ್ನೇನು ಗೊತ್ತಿಲ್ಲ.
ನಿಮ್ಗೆ ಸಮಯ ಆದಾಗ ಅದ್ರ ಬಗ್ಗೆ ಓದಿ ತಿಳ್ಕೊಡಿ. ಹೇಗಿದ್ರೆ ಇಂಟರ್ನೆಟ್ ಹೋಗ್ತಿರಲ್ಲ,
ಸರಿ.
ಅವಾಗ ಓದಿ ಅಂದರೆ ಏನು ಮಾಡಿದ್ದಾರೆ ಅಂದರೆ, ಕಾಯ್ದೆಯಲ್ಲಿ ಒಂದೊಂದನ್ನು ಡಿಫೈನ್ ಮಾಡಿದ್ದಾರೆ. ಪ್ರತಿಯೊಂದು ಮಗುಗೂ ಇದು ಶಿಕ್ಷಣ ಅವಶ್ಯಕತೆ ಇದೆ, ಯಾವ ಕಾಯ್ದೆನೂ ಹೇಳಿಲ್ಲ.
ಅದು 16-16 ವರ್ಷಗಳ ಶಿಕ್ಷಣನ ಸಂಪೂರ್ಣವಾಗಿ ಆ ಮಗುಗೆ
ಮಾಡಲೇಬೇಕು,
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ
ಅಂತ ಹೇಳಿದೆ. ಇನ್ನು ಸ್ವಲ್ಪ ಇನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಅದರದ್ದು ಎಲ್ಲ ಗೊತ್ತಾಗುತ್ತೆ ನಿಮಗೆ ಕಾಯ್ದೆ ಏನು ಹೇಳುತ್ತೆ ಅಂತ. ನಿಮ್ಗೆ ಆಮೇಲೆ ನೋ ಡಿಟೆನ್ಷನ್ ಪಾಲಿಸಿ ಬಗ್ಗೆ ಗೊತ್ತಾ? ನೋ ಡಿಟೆನ್ಷನ್ ಪಾಲಿಸಿ ಅಂತಂದರೆ, ಮಕ್ಕಳನ್ನ ಫೇಲೇ ಮಾಡಬಾರ್ದು, ಅವ್ರನ್ನ 8ನೇ ಕ್ಲಾಸ್ ತನಕನೂ ಹಾಗೆ ಇದು ಮಾಡ್ಕೊಂಡು ಹೋಗಬೇಕು ಅಂತ. ಇದು ಗೊತ್ತಿಲ್ವಾ? ಇದು ನೋ ಡಿಟೆನ್ಷನ್ ಪಾಲಿಸಿ ಅಂತಿದೆ. ಮಕ್ಕಳು ಯಾಕೆಂದರೆ ಇದು ಇದಾಗ ಡ್ರಾಪ್ ಔಟ್ ಆಗಿಬಿಡ್ತಾರಲ್ಲ ಸ್ಕೂಲ್, ಇವಾಗ ನಾನು ಫೇಲ್, ಇವಳು ಫೇಲಪ್ಪ ಇವಳು, ತಕ್ಷಣ ಮಗುಗೆ ಇದು ಡಿಸಪಾಯಿಂಟ್ ಆಗೋದು, ಬೇಜಾರಾಗೋದು, ಸ್ಕೂಲ್ಗೆ ಅಯ್ಯೋ ನಾನು ಯಾವಾಗಲೂ ಫೇಲ್ ಆಗ್ತೀನಪ್ಪ, ನಾನು ಸ್ಕೂಲ್ಗೆ ಬರಲ್ಲ, ಆ ಥರದ್ದಿರತ್ತಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ನೋ ಡಿಟೆನ್ಷನ್ ಪಾಲಿಸಿ ಅಂತ ಮಾಡಿದ್ದಾರೆ. ಈ ಆರ್ ಟಿ ಇ ಕಾಯ್ದೆ ಒನ್ ಆಫ್ ದ ಫೀಚರ್ ಇದು. ಏನಂತಂದರೆ, 8ನೇ ಕ್ಲಾಸ್ ಮುಗಿಯೋ ತನಕನೂ ಮಕ್ಕಳನ್ನ ಯಾರನ್ನೂ ಫೇಲ್ ಮಾಡಬಾರ್ದು ಅನ್ನೋದು ಕಾಯ್ದೆ. ನೀವು ನಿಮ್ಮ ಪ್ರಕಾರ ಇದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ?
ಮೇಡಮ್, ಇದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಯಾಕೆ ಅಂದರೆ, ಮಕ್ಕಳಿಗೆ ನಾವು ಫೇಲ್ನೇ ಮಾಡಬಾರ್ದು ಅಂತ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇವಾಗ 10th ಒಂದೇ ಸಲ ಬೋರ್ಡ್ ಎಕ್ಸಾಮ್ ಮಾಡಿಬಿಟ್ಟು ಅವ್ರಿಗೆ ಕಷ್ಟ ಆಗುತ್ತೆ.
ಅಂದರೆ ಎಕ್ಸಾಮ್ ಎಲ್ಲ ಮಾಡ್ತಾರೆ.
ಅರೆ, ಫೇಲ್ ಅನ್ನೋದು ಮಕ್ಕಳಿಗೆ ಅಲ್ಲಿ 8th ತನಕ ಇದೆ ಅಂದ್ರಲ್ಲ, ಅದು 8th ಫಿಫ್ತ್ ಸ್ಟ್ಯಾಂಡರ್ಡಿಂದ ಇದ್ರೆ ಚೆನ್ನಾಗಿರುತ್ತೆ ಮೇಡಮ್. ಯಾಕೆಂದರೆ 5th ಮಗು ಅದು ಯಾವ ಥರ ಕಲಿತಾ ಇದೆ ಅನ್ನೋದು ಮಗುಗೆ ಗೊತ್ತಾಗುತ್ತೆ. ಅವಾಗಲೇ ಫೇಲ್ ಮಾಡಿ ಇದು ತಪ್ಪು, ಈ ಥರ ಮಾಡಿದ್ರೆ ನಾನು ಮುಂದಿನ ತರಗತಿಗೆ ಹೋಗೋಲ್ಲ ಅಂತ ಗೊತ್ತಾದರೆ ಅವಾಗ ಮಗು ಅಲ್ಲಿಂದಲೇ ಚೆನ್ನಾಗಿ ಓದುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
ಓಕೆ, ನಿಮ್ಗೆ ಆಮೇಲೆ ಇದು ಕನ್ಸ್ಟ್ರಕ್ಟಿವಿಸಮ್ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ
ಮೇಡಮ್? ಹಾಗಂದ್ರೆ
ಕನ್ಸ್ಟ್ರಕ್ಟಿವಿಸಮ್ ಅಂತಂದರೆ ಮಕ್ಕಳಿಗೆ ಅಗತ್ಯಕ್ಕೆ ತಕ್ಕಂತೆ ಪಾಠ ಮಾಡೋದು, ಅದು ಒಂದು. ನಾನು ಇದನ್ನ ಎರಡನ್ನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ, ಎನ್ರಿಚ್ಮೆಂಟು, ಕನ್ಸ್ಟ್ರಕ್ಟಿವಿಸಮ್. ಆಮೇಲೆ ಇದು ನಿಮಗೆ ಇದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳ್ತಾರೆ, ರಾಷ್ಟ್ರೀಯ ಪಠ್ಯಕ್ರಮ ಶಿಕ್ಷಣ
2005.
ಹಾಂ, ಅದ್ರ ಬಗ್ಗೆ ಗೊತ್ತಿದೆಯಾ?
ಹೌದು ಮಿಸ್.
ಹಾಂ, ಅದು ಹೇಳಿ.
ಅದರ ಪ್ರಕಾರ ಮಕ್ಕಳಿಗೆ ಮಾನವೀಯ ಮೌಲ್ಯ, ಸ್ವಾತಂತ್ರ್ಯ, ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಬೇಕು. ಆಮೇಲೆ ಎಲ್ಲ ಮಕ್ಕಳಿಗೂ ಕಲಿಯುವ ಸ್ವಾತಂತ್ರ್ಯ ಇದೆ. ಜಾತಿ ಧರ್ಮದ ಬಗ್ಗೆ ಇದನ್ನು ಮಾಡಬಾರ್ದು. ಆಮೇಲೆ 16 ವರ್ಷಗಳ ತನಕ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು ಅನ್ನೋದಿದೆ. ಆಮೇಲೆ
ತೊಂದರೆ ಇಲ್ಲ, ಎಷ್ಟು ಗೊತ್ತಿದೆಯಾ ಅಷ್ಟೇ ತೊಂದರೆ. ಆಮೇಲೆ ಇದ್ರ ಬಗ್ಗೆ ಗೊತ್ತಿದೆಯಾ? ಶಿಕ್ಷಣ ಕ್ಷೇತ್ರದಕ್ಕೇನೆ ಒಂದು ಮಾಡಿದ್ದಾರೆ NCFTE 2009 ಅಂತ.
ಶಿಕ್ಷಕರ
ಶಿಕ್ಷಕರ ಏನು ಹೇಳ್ತೀರಾ ಅದಕ್ಕೆ ನೀವು? ಶಿಕ್ಷಕರ ಶಿಕ್ಷಣ,
ಶಿಕ್ಷಕರ ಶಿಕ್ಷಣ,
ರಾಷ್ಟ್ರೀಯ ಪಠ್ಯಕ್ರಮ.
ನಾವು ಮಕ್ಕಳಿಗೆ ಬರೀ ಪಠ್ಯ ಪುಸ್ತಕದಲ್ಲಿರೋದನ್ನ ಮಾತ್ರನೇ ಬೋಧನೆ ಮಾಡಬಾರ್ದು ಅಂತ ಏನು ಹೇಳಿಲ್ಲ NCFTE. ಅದು ನಮ್ಮ ಮಕ್ಕಳಿಗೆ ಪಠ್ಯಕ್ರಮಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಮಕ್ಕಳಿಗೆ ತಿಳಿಸ್ಬೇಕು ಅಂತಲೇ ಹೇಳಿದೆ. ಅದ್ರ ಜೊತೆಗೆ ನಾವು ಮಾನವೀಯ ಮೌಲ್ಯ, ನೈತಿಕ ಮೌಲ್ಯ, ಮಾರಲ್ ವ್ಯಾಲ್ಯೂಸ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ಬೇಕು ನಾವು. ಆಮೇಲೆ ಮಕ್ಕಳ ಪ್ರತಿಭೆನ ಗುರುತಿಸಿ ನಾವು ಈಚೆ ತರಬೇಕು. ಅವ್ರಿಗೆ ಈ ಚಿತ್ರಕಲೆಯಲ್ಲಿ ಇರುತ್ತೆ, ಬರೀ ಓದಿ 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 ಅಂತಲೇ ಇದ್ದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾವು ಪ್ರತಿಭೆನ ಗುರುತಿಸಿ ಹೊರ ತರುವಂಥ ಶಿಕ್ಷಣನ ನೀಡಬೇಕು. ಆಮೇಲೆ ನಾವು ಕಳಿಸೋ ಶಿಕ್ಷಣ ಅವ್ರಿಗೆ ಹೊರೆ ಆಗಬಾರ್ದು. ಕಲಿಕೆಯನ್ನು ತುಂಬ ಅನುಕೂಲ ಮಾಡಿಕೊಡ್ಬೇಕು. ನಾವು ಹೊಡಿಯೋದ್ರಿಂದ ಆಗಲಿ ಇದು ಮತ್ತೊಂದ್ರಿಂದ ಆಗಲಿ ಅವ್ರಿಗೆ ಅರ್ಥ ಆಗೋಲ್ಲ. ನಾವು ಆ ಮಕ್ಕಳು ಈಗ ನಾವು ಈ ಮಾಡೋದು ಈ ಪಾಠ ಮಾಡಿದ್ದೀವಿ ಅಲ್ಲೇ ಟೆಸ್ಟ್ ಮಾಡೋದ್ರಿಂದ ಆ ಮಗು ಈ ಥರ ಅರ್ಥ ಆಗಿದೆ ಎಲ್ಲಿ ಅರ್ಥ ಆಗಿಲ್ಲ ಅದನ್ನ ಮತ್ತೆ ಅರ್ಥ ಮಾಡಿಸಿದ್ರೆ ಯಾವ ಥರ ಅರ್ಥ ಮಾಡಿಸಿದ್ರೆ ಮಗುಗೆ ಅರ್ಥ ಆಗುತ್ತೆ ಅಂತ ಅದರಲ್ಲಿದೆ ಮೇಡಮ್.
ನಿಮಗೆ SCERT ಅಂತಿದೆ ಅದು ಗೊತ್ತಾ? ಅಥವಾ ಶಿಕ್ಷಣ ಏನಂತಾರೆ ಅದಕ್ಕೆ DSERT ಏನದು ಗೊತ್ತಿದೆಯಾ?
ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಮೇಡಮ್.
DSERT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ DSERT.
ಮೊನ್ನೆ DSERT ಇಂದ ನನಗೆ ಡೈರೆಕ್ಟರ್ ಬಂದಿದ್ರು ಮೇಡಮ್.
ಅದು ಕರೆಕ್ಟು. ನಿಮಗೆ ಅದು ಕನ್ನಡ ವರ್ಡ್ ನಾನು ಹುಡುಕ್ತಾ ಇದ್ದೆ ತಳಿದೆ ನನ್ನ DSERT ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಗೊತ್ತಿದೆಯಾ ಅದ್ರ ಬಗ್ಗೆ?
ಇಲ್ಲ
ಅದು ಗೊತ್ತಿಲ್ಲ. ಸರಿ, ಏನಂದರೆ ಇದು ನೀವು ಇದಕ್ಕೆ ಹೋದಾಗ ನಿಮ್ಮ ನೆಟ್ ಬ್ರೌಸ್ ಮಾಡಿದಾಗ DSERT ಅಂತ ಕೊಡಿ. ಅದು ಏನೇನು ಮಾಡುತ್ತೆ ಅದೆಲ್ಲ ನಿಮ್ಮೊಂದು ಆ್ಯಕ್ಟಿವಿಟೀಸ್ ಸಿಗುತ್ತೆ.
ಸರಿ ಮೇಡಮ್.
ಹಲವಾರು ವಿಭಾಗ ಇದೆ ಅದರಲ್ಲಿ. ಟೀಚರ್ ಎಜುಕೇಷನ್ ವಿಭಾಗ ಅಂತಿದೆ, ತುಂಬ ಟ್ರೈನಿಂಗ್ ತರಬೇತಿ ವಿಭಾಗ ಅಂತಿದೆ. ಎಲ್ಲ ನಿಮಗೊಂಥರ ಏನೇನು ಇದೆ ಅದರಲ್ಲಿ. ಆಮೇಲೆ ಬೇರೆ ಬೇರೆ ಇದಿದೆ, ಸಿಸ್ಲೆಪ್ ಅಂತ ಒಂದು ವಿಭಾಗ ಇದೆ, ಅಂದರೆ HMs ಟ್ರೈನಿಂಗ್ ಕೊಡೋಕೆ ಒಂದು ವಿಭಾಗ ಮಾಡ್ಕೊಂಡಿದ್ದಾರೆ. ಈ ಹೆಂಗೆ ಫಂಕ್ಷನ್ ಆಗುತ್ತೆ ಅದು ಅಂತಲೂ ಇದೆ. ನಿಮಗಾದಾಗ DSERT ಅಂತ ಕೊಟ್ಬಿಟ್ಟು ಗೂಗಲಲ್ಲಿ ನೋಡಿ, ಅವ್ರದ್ದೇ ಒಂದು ಹೋಮ್ ಪೇಜ್ ಇದೆ, ಚೆನ್ನಾಗಿದೆ. ನಿಮ್ಗೆ ಅನುಕೂಲ ಆದಾಗ ನೋಡಿ. ಏನಾದ್ರು ಇಲ್ಲಿ ಸರ್ಕಾರದ ಏನಾದ್ರು ಪ್ರೋಗ್ರಾಮ್ ಏನಾದ್ರು ನಡೀತಿದೆ ಅಂತ ಅನ್ಸುತ್ತೆ ಇನ್ನೇನಾದ್ರು?
ಹೌದು ಮೇಡಮ್, ಇಲ್ಲಿ ಟೀಚರ್ಸ್ಗೆ ಮ್ಯಾಥ್ಸ್ ಟ್ರೈನಿಂಗು, ಸೈನ್ಸ್ ಟ್ರೈನಿಂಗು, ಕಂಪ್ಯೂಟರ್ ಟ್ರೈನಿಂಗು ಅದು ನಡೀತಾ ಇರುತ್ತೆ. ಆಮೇಲೆ ಇದು ಪೇಪರ್ ವ್ಯಾಲ್ಯೂಯೇಷನ್ಸು ಆ ಕಡೆ ನಡೀತಾ ಇರುತ್ತೆ ಅದನ್ನು. ಆಮೇಲೆ ಇದು ಮುಖ್ಯೋಪಾಧ್ಯಾಯರಿಗೆ ಸಭೆಗಳು, ಮೀಟಿಂಗ್ಗಳೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಆಮೇಲೆ ಮಕ್ಕಳಿಗೆ ಇದು ಪ್ರತಿಭಾ ಸ್ಪರ್ಧೆ ಅಂತ ಸ್ಕಾಲರ್ಶಿಪ್ ಕೊಟ್ಟರು. ಲಾಸ್ಟ್ ಟೈಮ್ ನ್ಯೂ ದೆಹಲಿಯಿಂದ ಇಲ್ಲಿ ಬಂದು ಇಲ್ಲೇ ಕಂಡಕ್ಟ್ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಎಲ್ಲ ಇಲ್ಲಿಂದನೇ ಕೊಟ್ಟರು. ಅಷ್ಟೇ.
ಆಮೇಲೆ ಯಾರು NGOs ಯಾರು ಬಂದರು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿರೋದು ಆ ಥರದ್ದು ಅಂತ?
NGOs
ಅಂದರೆ ಸ್ವಸಹಾಯ ಸಂಘ ಅಂತಾರಲ್ಲ, ಸ್ವಯಂ ಸೇವಾ ಸಂಘಗಳು?
ಇಲ್ಲ
ಇಲ್ಲ, ಯಾರು ಬಂದಿಲ್ಲ. ಇಲ್ಲಿ ಅವು ಕ್ಲಾಸ್ ರೂಮಿಂದ ಆಚೆ ಬಂದರೆ ನೀವು ಇಂಟರ್ನೆಟ್ ಹೆಂಗೆ ಅಕ್ಸೆಸ್ ಮಾಡ್ತೀರಾ? ನಿಮ್ಮ ಫೋನಿಂದ ಅಕ್ಸೆಸ್ ಮಾಡ್ತೀರಾ?
ಹೌದು ಮೇಡಮ್, ನಾನು ಇಲ್ಲಿ ತನಕ ಎಲ್ಲ ಇದಕ್ಕೆ ಹೋಗಿಲ್ಲ,
ಫೋನಿಂದನೇ ಎಲ್ಲ ಮಾಡಿ ತಿಳ್ಕೊತೀರಾ? ಓಕೆ, ಒಂದು ನಿಮಿಷ ನಾನು ಇದನ್ನು ಕೇಳ್ಕೊಂಬಂದು ನಾನು ಅವ್ರಿಗೆ ರೆಕಾರ್ಡರ್ ಆನ್ ಮಾಡೋಕ್ಕೆ ಹೇಳ್ತೀನಿ ಒಂದು ನಿಮಿಷ. ಇದು ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿದ್ನಲ್ಲ, ಕನ್ಸ್ಟ್ರಕ್ಟಿವಿಸಮ್ ಅಂತಂದರೆ ರಚನಾತ್ಮಕತೆ ಅಂತ. ಸೊ ನಿಮ್ಮ ಪ್ರಕಾರ ರಚನಾತ್ಮಕತೆ ಅಂದ್ರೆ ಏನೇ, ಅದನ್ನು ಹೆಂಗೆ ನೀವು ಅದನ್ನು ಇದು ಮಾಡ್ತೀರಾ?
ರಚನಾತ್ಮಕತೆ ಅಂದರೆ ಬರೀ ನಮ್ಮಲ್ಲಿರೋ ಪ್ರತಿಭೆಯನ್ನು ಮಾತ್ರ ನಾವು ನಾವು ಕಲ್ತಿರೋದನ್ನು ಮಾತ್ರ ನಾವು ಮಕ್ಕಳಿಗೆ ಕಲ್ಸಕ್ಕೆ ಹೋಗ್ಬಾರ್ದು. ಮಕ್ಕಳು ಏನು ಕಲ್ತಿದ್ದಾರೆ ಅಂದರೆ ಮಕ್ಕಳ ಹತ್ರ ಏನು ವಿಷಯ ಇದೆ ಅದನ್ನು ನಾವು ಸಂಪಾದನೆ ಮಾಡಬೇಕು. ನಾವು ಸಂಪಾದನೆ ಮಾಡಿ ಅದನ್ನು ಅವರ ರೀತಿಯಲ್ಲೇ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವರಲ್ಲೇ ನಾವು ಕ್ಲೋಸ್ ಆಗಿ ಅವರ ರಚನೆ, ಅವ್ರು ಯಾವ ರೀತಿ ಪರಿಕಲ್ಪನೆ ಮಾಡ್ಕೊಂಡು ಅವರ ಮನಸ್ಸಿನಲ್ಲಿ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅದ್ರ ಮುಖಾಂತರನೇ ನಾವು ಅರ್ಥ ಮಾಡಿಸ್ಬೇಕು.
ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಅಂತಂದ್ರೆ ನನಗೆ ಈಗ ಅರ್ಥ ಆಗ್ತಿಲ್ಲ.
ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ
ಈಗ ನಾನು ಸ್ಟೂಡೆಂಟ್ ಅಂತಲೇ ತಿಳ್ಕೊಳ್ಳಿ, ಈಗ ನೀವು ಟೀಚರು, ಈಗ ನನಗೆ ನೀವು ಹೇಳ್ಕೊಡ್ಬೇಕೀಗ.
ಮಕ್ಕಳು ಒಂದು ಮಕ್ಕಳನ್ನ ನಾನು ಟೀಚರ್ ಆಗಿ ಈಗ ಮಕ್ಕಳೇ ನೀವೆಲ್ಲ ರೌಂಡ್ಗೆ ಇರೋದು ಏನಂತೀರಾ ಅಂತ ಕೇಳಿದ್ರೆ ಟೈರ್ ಹೇಳ್ತೀರಾ. ಮಕ್ಕಳೇ ಇದನ್ನ ನಾವು ಗಣಿತದ ಪ್ರಕಾರ ಏನಂತ ಹೇಳ್ಬೋದು ಅಂತ ನಾನು ಆವಾಗ ಹೇಳ್ಕೊಡ್ತೀನಿ ಅವ್ರಿಗೆ. ಟೈರು ಗರೌಂಡ್ ಆಗಿರೋದು ಏನೇನಿದೆ ಮಕ್ಕಳೇ ಅಂದಾಗ ಟೈರ್ ಹೇಳ್ತಾರೆ, ಗಡಿಯಾರ ರೌಂಡ್ ಆಗಿದೆ ಅಂತಾರೆ, ಚಾಕ್ಬಿಸು ರೌಂಡ್ ಆಗಿದೆ ಅಂತಾರೆ, ತಟ್ಟೆ ರೌಂಡ್ ಆಗಿದೆ ಅಂತಾರೆ. ಇದನ್ನೆಲ್ಲ ಏನಂತಾರೆ ಅಂದರೆ ಮಕ್ಕಳೇ ಗಣಿತದ ಪ್ರಕಾರ ವೃತ್ತ ಅಂತಾರೆ. ವೃತ್ತ ಹೇಗೆ ರಚನೆ ಮಾಡೋದು ಅಂತ ಇವತ್ತು ನಾವು ಹೇಳ್ಕೊಳ್ಳೋಣ ಅಂದಾಗ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಇಂಟ್ರೆಸ್ಟ್ ಬಂದು ಯಾವ ಥರ ವೃತ್ತ ರಚನೆ ಮಾಡೋದು, ಬರೀ ಬಳೆ ಇಟ್ಕೊಂಡು ರೌಂಡ್ ಹಾಕೋದು ಅಷ್ಟೇ ಅಲ್ಲ ಮಕ್ಕಳೇ, ಅದನ್ನು ನಾವು ವೃತ್ತ ರಚಿಸೋದಕ್ಕೇ ಒಂದು ಮಾಪಕಗಳಿವೆ, ಆ ಮಾಪಕಗಳ ಮುಖಾಂತರ ಇವತ್ತು ನಾವು ಕಲಿಯೋಣ ಅಂತ ಹೇಳಿದಾಗ ಮಕ್ಕಳಿಗೆ ಇನ್ನೂ ಖುಷಿಯಾಗುತ್ತೆ. ಈ ರೀತಿ ಅವ್ರ ಮನಸ್ಸಲ್ಲೇ ಒಂದು ಪರಿಕಲ್ಪನೆಯ ರಚನೆ ಮಾಡಿ ನಾವು ಹೇಳ್ಕೋಬೇಕು.
ಅದು ಚೆನ್ನಾಗಿದೆ. ಆಮೇಲೆ ಇದು ಎನ್ರಿಚ್ಮೆಂಟ್ ಆ್ಯಕ್ಟಿವಿಟಿ ಅಂತಂದರೆ, ಈಗ ನಾವು ಕ್ಲಾಸ್ ಇದ್ರ ಜೊತೆಗೆ ಪಠ್ಯಕ್ರಮದ ಜೊತೆಗೆ ಅದಕ್ಕೆ ಸಂಬಂಧವಾಗಿ ಬೇರೆದನ್ನ ಹೇಳ್ತಾರೆ ಇಲ್ವಂದ್ರೆ ಆ ಥರದ್ದು ಏನಾದ್ರು
ಇನ್ನೊಂದ್ಸಲ ಹೇಳಿ.
ಈಗ ಸ್ಕೂಲ್ ಪಾಠ ನಿಮ್ದು ಏನಿದೆಯೋ ನಿಮ್ದು ಇದ್ರ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತಾ ಇರ್ತಾರೆ, ಆಮೇಲೆ ನಿಮ್ಗೆ ಇನ್ನೂ ತಿಳುವಳಿಕೆ ಬರಲಿ ಅಂತ ಈ ಪಠ್ಯಕ್ರಮ ಎಲ್ಲ ಹೊರತುಪಡಿಸಿ ಬೇರೆ ಚಟುವಟಿಕೆಗಳನ್ನ ಹೇಳೋದು. ನೀವು ಇದು ಮಾಡಿ ನಿಮ್ಗೆ ಇದು ಈ ಈ ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಈ ವಿಷಯ ಅರ್ಥ ಆಗುತ್ತೆ, ಆ ಥರದ್ದು ಏನಾದ್ರು ನಿಮ್ಮ ಅನುಭವಕ್ಕೆ ಬಂದಿದೆಯಾ?
ಹಾಂ, ಫಸ್ಟ್ ನಮಗೆ ಒಂದು ಪ್ರಬಂಧ ಬರ್ಕೊಂಬರಕ್ಕೆ ಹೇಳಿದ್ರು. ಇನ್ನೂ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ. ಶಾಲಾ ಶಿಕ್ಷಣದ ಬಗ್ಗೆ ನೀವು ಇಷ್ಟಪಡುವ ಶಾಲಾ ಶಿಕ್ಷಣ ಯಾವ ಥರ ಇರಬೇಕು, ಹೇಗಿದ್ದರೆ ಚಂದ ಅಂತ ಒಂದು ಪ್ರಬಂಧ ಬರ್ಕೊಂಬರಕ್ಕೆ ಹೇಳಿದ್ರು. ನಾವು ಆ ಪ್ರಬಂಧ ಬರ್ಕೊಂಬಂದ್ಮೇಲೆ ಅವರು ವ್ಯಾಲ್ಯೂಯೇಷನ್ ಮಾಡಿದ್ರು, ಎಲ್ಲ ಆಗಿತ್ತು. ಮತ್ತು ಈಗ ಒಂದು ಲೆಸನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಆ ಪ್ರಬಂಧ ಬರ್ಕೊಂಬರಕ್ಕೆ ಹೇಳಿದ್ರು. ಆ ಪ್ರಬಂಧ ನಾವು ಇವಾಗ ಬರೆದ್ರೆ ಅದು ಫಸ್ಟ್ ಬರೆದಿದ್ದಕ್ಕೂ ಇವಾಗ ಬರೆದಿದ್ದಕ್ಕೂ ತುಂಬ ಚೇಂಜಸ್ ಇದೆ. ಯಾಕೆಂದರೆ ಇವಾಗ ನಾವು ಫಸ್ಟ್ ಲೆಸನ್ ಆದಾಗ ಅದರಲ್ಲಿ ಶಿಕ್ಷಕರು ಯಾವ ಥರ ಇರಬೇಕು, ಎನ್ ಸಿ ಎಫ್ ಆರ್ ಟಿ ಶಿಕ್ಷಕರ ಮೌಲ್ಯಗಳೇನು ಅದೆಲ್ಲನೂ ನಮ್ಗೆ ಅರ್ಥ ಆಯಿತು. ಆವಾಗ ಇವಾಗ ಚೇಂಜ್ ಮಾಡಿದ್ದೀವಿ, ಮತ್ತೆ ಇದರಲ್ಲಿ ಇನ್ನೂ ಏನಾದರೂ ಚೇಂಜಸ್ ಮಾಡೋಕ್ಕಾಗುತ್ತಾ ಅಂತ ಮತ್ತೆ ಪ್ರಬಂಧ ಬರೆಯೋದಕ್ಕೆ ಹೇಳಿದ್ದಾರೆ. ಮತ್ತೆ ಈಗ ಅದನ್ನ ಬರಿತಾ ಇದ್ದೀನಿ.
ಯಾವ್ದು
ಮೌಲ್ಯಗಳನ್ನ ಬರ್ದಿರ್ಲಿಲ್ಲ, ಸುಮ್ನೆ ನಮ್ಗೆ ಜನರಲ್ ಆಗಿ ಏನನ್ಸುತ್ತೆ ಅದನ್ನ ಮಾತ್ರ ಬರ್ದಿದ್ದ. ಎರಡನೇ ಸಲ ಬರ್ದಾಗ ನಾವು ಮಾನವೀಯ ಮೌಲ್ಯಗಳನ್ನ ಸೇರಿಸ್ಕೊಂಡು ಬರ್ತಿದ್ವಿ, ಮಾನವೀಯ ಮೌಲ್ಯಗಳನ್ನ ಸೇರಿಸ್ಕೊಂಡ್ಬಾರ್ದು. ಆದರೆ ಮೂರನೇ ಸಲ ಈಗ ನಾವು ಬರೆಯೋಕೆ ಹೊರಟಿರೋದು, ನಾವೇ ಟೀಚರ್ ಆಗಿ ನಮ್ಮದೇ ಆದ ಸ್ಕೂಲ್ ಆದರೆ ನಾವು ಯಾವ ಥರ ನಾವು ಅದನ್ನ ಇಟ್ಕೊಬೋದು, ಎಷ್ಟು ಚೆನ್ನಾಗಿ ಅದನ್ನ ನಾವು ಮಾಡ್ಬೋದು ಅಂತ ಅನಿಸಿ ಈಗ ಬರೆಯೋದಕ್ಕೆ ಹೋಗ್ತಾ ಇದ್ದೀವಿ.
ಇನ್ನೆಲ್ಲ ಏನೇನು ಒಳ್ಳೆಯ ಒಂದು ವಿಷಯಗಳನ್ನ ಕಲಿತು ಈ ಸಂಸ್ಥೆಗೆ ಸೇರಿದ್ಮೇಲೆ?
ಈ ಸಂಸ್ಥೆಗೆ ಸೇರಿದ್ಮೇಲೆ ತುಂಬ ತಾಳ್ಮೆ ಅನ್ನೋದು
ಅಂದರೆ ಯಾವ ರೀತಿ ಅಂದರೆ ಯಾ ಹೆಂಗೆ ಯಾವ ಇದನ್ನ ಯಾವ ಇದು ಮೌಲ್ಯ ಹೆಂಗೆ ನೀವು ತಂದುಕೊಳ್ತಾರೆ
ಅದನ್ನ ನಮಗೆ ಮ್ಯಾಥ್ಸ್ ಹೇಳ್ಕೊಡ್ತಾರೆ ಮಧುಮತಿ ಮೇಡಮ್ ಅಂತ. ಅವರು ಒಂದು ಬರೀ ಆಯತ ಅಂತ ಬರೀ ಎಲ್ಲರೂ ಬರೀ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಮೆಜರ್ಮೆಂಟ್ ಮಾಡಿ ಇದನ್ನ ಆಯತ ಅಂತಾರೆ. ಆದರೆ ಅವರು ಒಂದು ಎಕ್ಸಾಂಪಲ್ ಮಾಡಿದ್ರು ಏನಂದ್ರೆ ಈ ಥರ ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ನೇ ಸ್ಕೇಲ್ ತಗೊಂಡೆ ಅಳಿಸಿದ್ರು, ಅಳಿಸಿ ಮತ್ತೆ ಈ ಕಡೆ ಸುತ್ತಲೂ ಅಳಿಸಿದ್ರು, ಸುತ್ತಲೂ ಅಳಿಸ್ಬಿಟ್ಟು ಇದನ್ನೇನಂದ್ರು ಆಯತ ಅಂದರು. ಬರೀ ಇದೊಂದು ನಾವು ಏನು ಅನ್ಕೊಂಡಿದ್ದೋ ಬರೀ ಆಯತ ಅಂದರೆ ಎಲ್ಲ ಮೂಲೆಯೂ ಒಂದೇ ಸಮ ಇರುತ್ತೆ. ಆಗ ಅವರು ಹೇಳಿದ್ರು ಇದನ್ನ ಅಳಿದ್ರೆ ಆ ಕಡೆ ಇರೋದು ಇದೇ ಇರುತ್ತೆ, ಅಭಿಮುಖ ಭಾಗಗಳು ಸಮವಾಗಿರುತ್ತೆ ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಅಳಿಸಿದಾಗ ಅವರಲ್ಲಿರೋ ಪೇಷನ್ಸ್ ಗೊತ್ತಾಯಿತು. ನಾವು ಗಣಿ ನಾವು ಯಾವುದೇ ಲೆಸನ್ ಮಾಡ್ಬೇಕಾದ್ರೂ ಮಕ್ಕಳೇನೇ ಕ್ವಶನ್ ಕೇಳ್ತಿದಂಗೆ ಇದು ಸಮ ಇರುತ್ತೆ ಅದು ಸಮ ಇರುತ್ತೆ ಅಂತ ನಾವು ಹೇಳ್ಬಿಡ್ತಿದ್ವಿ ನಾವು ಫಸ್ಟೇ ಆಗಿದ್ರೆ. ಈಗ ಆದರೆ ನಾವು ನಮ್ಗೆ ಈಗ ಹೇಳ್ಕೊಟ್ಟಿದಾರಲ್ಲ ಇದೇ ಥರ ನಾವು ಮಕ್ಕಳಲ್ಲಿ ಹೇಳ್ಕೊಟ್ರೆ ಅದು ಶಾಶ್ವತವಾಗಿ ಉಳಿಯುತ್ತಲ್ಲ ಅನ್ನೋದು ಒಂದು ಇದು ಬಂದಿದೆ.
ಒಂದು ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಮಾಡಿದಷ್ಟು ಮಕ್ಕಳಿಗೆ ಚೆನ್ನಾಗಿ
ಮುಟ್ಟಿಸ್ಬೋದು.
ಆಮೇಲೆ ಇನ್ನೇನೇನು ವಿಷಯಗಳು ಕಲ್ತಿದ್ದೀರಾ?
ನಾವು ಬರೀ
ಇವ್ರು ಸರ್ ಬಂದಿದಾರ?
ಯಾರು
ಪ್ರಿನ್ಸಿಪಲ್ ಅವರು
ಇದಾರ?
ಇದಾರ? ಓ, ಮೀಟ್ ಮಾಡಕ್ಕೆ ಬರ್ತೀನಿ ನಾನು. ಅವ್ರಿಗೆ ಹೇಳಿರಿ ಇಲ್ಲಿ ಇವ್ರದ್ದು ಇಂಟರ್ವ್ಯೂ ಮಾಡ್ತಿದಾರಂತೆ, ಮೇಲ್ಗಡೆ ನೀವು ಇರಲಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ, ಬರ್ತಾರೆ ಅಂತ ಇನ್ನು 5 ನಿಮಿಷಕ್ಕೆ ಅಂತೇಳಿ ಸುಮನಾ ಅಂತ ಹೇಳಿ ಟಿಸ್ಸಿಂದ ಬಂದಿದ್ದಾರೆ.
ನಾವು ಬರೀ ಸುತ್ತಾಳತೆ ಅಂದರೆ ನಮ್ಗೇನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದೇ ಈಗ ಟೇಬಲ್ನ ಮೆಷರ್ ಮಾಡಿ ಯಾವ ಕಡೆ ಈ ಕಡೆ ಇರೋದಕ್ಕೆ ಮೆಷರ್ಮೆಂಟ್ ಸಿಕ್ತು, ಸೆಂಟ್ರಲ್ ಇರೋದಕ್ಕೂ ಮೆಷರ್ಮೆಂಟ್ ಬೇಕಲ್ಲ, ಅದಕ್ಕೆ ಯಾವ ಥರ ಮಾಡ್ತೀರಾ, ಅದನ್ನೇನಂತಾರೆ ಅಂತ ಅದನ್ನು ನಮ್ಮ ಬಾಯಲ್ಲೇ ಎಣಿಸಿದ್ರು. ಆವಾಗ ನಮ್ಗೆ ಗೊತ್ತೆ ಸುತ್ತಲೂ ಇರೋದು ಅಭಿಮುಖ ಭಾಗಗಳ ಅಳತೆ, ಅಂದರೆ ಸೆಂಟ್ರಲ್ ಇರೋದು ಅದರ ಸುತ್ತ ಅಳತೆ ಅನ್ನೋದನ್ನ ಅರ್ಥ ಆಯಿತು.
ಓ, ಅದ್ರ ಹಾಂ, ಅದು ಪೆರಿಮೀಟರ್ ಅಂತ ಹೇಳ್ತಾರೆ, ಕರೆಕ್ಟು. ಆಮೇಲೆ ಇನ್ನೇನಾದರೂ ನಿಮ್ಗೆ ತುಂಬ ಇಷ್ಟವಾಗಿರೋ ಅಂಥದ್ದು ವಿಷಯಗಳು? ಇದು ಒಂದಾಯ್ತು, ಪ್ರಾಕ್ಟಿಕಲ್ ಆಗಿ ನೀವೇ ಮಾಡಿದ್ರೆ ನಮ್ಗೆ ಅದು ಗೊತ್ತಾಗುತ್ತೆ.
ಆಮೇಲೆ ಇದು ನಾವು ಫಾರ್ಮುಲಾಗಳು ತ್ರಿಭುಜ ಮ್ಯಾಥ್ಸ್ ಎಲ್ಲ ಹೇಳ್ತೀನಿ, ತ್ರಿಭುಜಗಳನ್ನ ಫಾರ್ಮುಲಾಗಳನ್ನ ಕಂಡುಹಿಡಿದಿರೋದ್ರ ಮೇಲೆ ನಾವು ಇದನ್ನ ಮಾಡ್ಕೊಂಡು ಹೋಗ್ತೀವಿ. ಆದರೆ ತ್ರಿಭುಜ ಕಂಡುಹಿಡಿಯೋಕೆ ಯಾವ ಥರ ಫಾರ್ಮುಲಾ ಬಂತು ಅನ್ನೋದನ್ನು ಅದನ್ನು ಒನ್ ಅವರ್ ಹೇಳ್ಕೊಟ್ಟಿದ್ದಾರೆ. ಬರೀ ಫಾರ್ಮುಲಾ ಕಂಡುಹಿಡಿಯೋದನ್ನ ಒನ್ ಅವರ್ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೂಡೆಂಟ್ನೂ ಬೋರ್ಡ್ ಮೇಲೆ ಬಂದು ಅವರೇ ಮಾಡಿ ಅದನ್ನ ಅರ್ಥ ಮಾಡಿಸಿದ್ದಾರೆ. ಒಬ್ಬೊಬ್ಬರೇ ಸ್ಟೂಡೆಂಟ್ ಬಂದು ಎಲ್ಲಿ ಅರ್ಥ ಆಗಿಲ್ಲ, ಒಬ್ಬರು ಒಂದು ಲೈನ್ ಬರೋದು, ಇನ್ನೊಬ್ರು ಇನ್ನೊಂದು ಲೈನ್ ಬರೆಯೋದು, ಇನ್ನೊಬ್ರು ಇನ್ನೊಂದು ಮೆಷರ್ಮೆಂಟ್ ಬರೆಯೋದು, ಇನ್ನೊಬ್ರು ಬಂದು ಡ್ರಾಯಿಂಗ್ ಬರೆಯೋದು, ಅದರಲ್ಲಿ ಇನ್ನೊಬ್ರು ಬಂದು ಇದನ್ನು ಬರೆಯೋದು, ಅದ್ರ ಮುಖಾಂತರ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ.
ಸೊ ನೀವು ಒಂಥರ ಟೋಟಲಿ ಎಂಜಾಯ್ ಮಾಡ್ತಿದ್ದೀರಾ ಪಾಠಗಳನ್ನ?
ಹೌದು,
ಖುಷಿ ಆಯಿತು ತುಂಬ ಕೇಳಿದೆ.